ಏಕಥಾ ಭವತಿ ಇಷ್ಟೇಳಿ ನಾನು ನಾಸ್ತ್ಯಕೃತಃಕೃತೇನ ಇತ್ಯಾದಿ ಶ್ರವಣಾತ್ ಸತ್ಪ್ರತಿಪಕ್ಷ ಏತಾ ಶ್ರುತಯಃ ಇತ್ಯತಃ ಅತ ಇತಿ ವಿಶೇಷಶ್ರುತೇಃ ಬಲವತ್ಪಾದಿತಿ ಭಾವಃ. ವಿಶೇಷಶ್ರುತಿ ಬಲಿಷ್ಠವಾದ್ದರಿಂದಾಗಿನೇ ಕರ್ಮಕ್ಷಯ ಸಾಮಾನ್ಯವಾಗಿ ಆಗೋದಿಲ್ಲ ಅಂದರೂ ಕೂಡ ಜ್ಞಾನದಿಂದ ಆಗೇ ಆಗುತ್ತೆ ಅಂತ ಅರ್ಥ. ಶ್ರುತಿ ಅಂದರೆ ಶ್ರವಣಂ, ಶ್ರುತಿ ಶ್ರವಣಂ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಇತಿ ಜ್ಞಾನಿನೋಪಿ ಕರ್ಮಕ್ಷಯ ಪ್ರತೀಯತೆ ಇತಿ ಚೇನ್ನ ನಿರವಕಾಶ ಶ್ರುತಿ ವಿರೋಧೇನ ಅಸ್ಯ ದುಷ್ಕೃತ ವಿಷಯತ್ವಾತ್. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತ ಶ್ರುತಿ ಇದೆ, ಇದರಿಂದ ಜ್ಞಾನಿಗಳಿಗೂ ಕೂಡ ಎಲ್ಲ ಕರ್ಮನು ಕ್ಷಯ ಆಗುತ್ತೆ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಎಲ್ಲ ಕರ್ಮನು ಕ್ಷಯ ಆಗುತ್ತೆ ಅಂತ ಅರ್ಥ ಮಾಡಬಾರ್ದು. ನಿರವಕಾಶ ಶ್ರುತಿ ವಿರೋಧೇನ ಅಸ್ಯ ದುಷ್ಕೃತ ವಿಷಯತ್ವಾತ್. ದುಷ್ಕರ್ಮಗಳು ಮಾತ್ರ, ಬಂಧಕವಾದ ಕರ್ಮಗಳು ಮಾತ್ರ ನಾಶ ಆಗುತ್ತೆ ಅಂತ ಹೇಳಬೇಕೆ ಹೊರತು ಎಲ್ಲ ಕರ್ಮಗಳು ನಾಶ ಆಗುತ್ತೆ ಅಂತ ಹೇಳಬಾರ್ದು. ತಥಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ಇತಿ ಜ್ಞಾನಿನೋಪಿ ಉಭಯಕ್ಷಯ ಶ್ರುತಿರಸ್ತಿ ಇತಿ ಆಹಾ ಉಭಯೇತಿ ಉಕ್ತೈವ ಯುಕ್ತಿ. ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ಇತಿ ಜ್ಞಾನಿನೋಪಿ ಉಭಯಕ್ಷುತಿರಸ್ತಿ ಇತಿ ಆಹಾ. ಹಾಗಿದ್ದರೆ ಒಂದು ವಾಕ್ಯ ಇದೆಯಲ್ಲ, ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ಅಷ್ಟು ಶ್ರುತಿ ಯಥಾ ಪಶ್ಯ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಅಂತ ವಾಕ್ಯ ಇದೆ. ಅಲ್ಲಿ ಪುಣ್ಯ ಪಾಪ ಎರಡು ಹೋಗುತ್ತೆ ಅಂತ ಹೇಳಿದ್ದಾರೆ, ನೀವು ಪಾಪ ಮಾಗುತ್ತ ಹೋಗುತ್ತೆ ಅಂತ ಹೇಳಿದಿರಲ್ಲ ಅಂತ ಕೇಳಿದರೆ, ಹೌದು ಪಾಪ ಹೋಗುತ್ತೆ, ಅನಿಷ್ಟ ಪುಣ್ಯ ಮಾತ್ರ ಹೋಗೋದ್ರಿಂದ ಎಲ್ಲ ಪುಣ್ಯನೂ ಹೋಗುತ್ತೆ ಅಂತ ಅರ್ಥ ಅಲ್ಲ. ಇವೆಲ್ಲ ಈ ವಾಕ್ಯಗಳನ್ನು ಉದಾಹರಣೆ ಮಾಡಿದ ಮೇಲೆ ಬರತಕ್ಕಂಥ ಸಂಶಯಗಳಿಗೆ ಉತ್ತರ. ಯುಕ್ತಿ ವಿರುದ್ಧಂಚ ಜ್ಞಾನಿನಃ ಸರ್ವಸುಕೃತಹಾನಂ. ಇನ್ನು ಜ್ಞಾನಿಗಳಿಗೆ ದುಷ್ಕೃತಿಯ ಜೊತೆಗೆ ಸುಕೃತಿಯೂ ನಾಶ ಆಗುತ್ತೆ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಇನ್ನೊಂದು ಕಾರಣ ಇದೆ. ಯುಕ್ತಿ ವಿರುದ್ಧಂಚ, ಅದು ಯುಕ್ತಿಗೂ ವಿರುದ್ಧವಾದದ್ದು. ತಥಾ ಹಿ ಉಪಾಸನಂ ಜ್ಞಾನಿ ಮುತಾನಿಷ್ಠಂ. ಉಪಾಸನಾದಿಗಳನ್ನು ಮಾಡಿ ಜ್ಞಾನಿ ಪುಣ್ಯ ಸಂಪಾದನೆ ಮಾಡಿರ್ತಾನೆ, ಇದು ಇಷ್ಟವೋ ಅನಿಷ್ಟವೋ ಅವನಿಗೆ. ಉಪಾಸನೆ ಎಂಬುದು ಕಷ್ಟಪಟ್ಟು ಮಾಡೋದು ಸುಖವಾಗಿ ಮಾಡೋದು? ಕಷ್ಟಪಟ್ಟು ಮಾಡೋದು. ಕಷ್ಟಪಟ್ಟು ಮಾಡ್ತಾನೆ ಅಂದಮೇಲೆ ಅದು ಬೇಕಾದ್ದಕ್ಕೆ ಕಷ್ಟಪಡ್ತಾನೆ, ಬೇಡವಾದಕ್ಕೆ ಯಾರು ಕಷ್ಟಪಡೋದಿಲ್ಲ. ಅಂದಮೇಲೆ ಅದು ಇಷ್ಟವೋ ಅನಿಷ್ಟವೋ ಇಷ್ಟ ಅಂತ ಅರ್ಥ. ಯಾವುದು? ಉಪಾಸನಾದಿಗಳನ್ನು ಮಾಡಿ ಬರತಕ್ಕಂಥ ಪುಣ್ಯ ಜ್ಞಾನಿಗಳಿಗೆ ಇಷ್ಟನೋ ಅನಿಷ್ಟನೋ ಅಂದರೆ ಉತ್ತರ ಏನು ಅದಕ್ಕೆ? ಇಷ್ಟ ಅಂತ ಅರ್ಥ. ಆದ್ಯೇ ಕಿಂ ತದಿಚ್ಛಯ ಕ್ಷೀಯತೆ. ಅಂದಮೇಲೆ ಇಷ್ಟ ಅಂದಮೇಲೆ ಅದನ್ನು ಕಳ್ಕೊತಾನೆ ಅಂತಕ್ಕ ಅವನು, ಗೊತ್ತಾಯ್ತಾ? ಉತ ಜ್ಞಾನಸ್ವಭಾವತ್ವಾತ್. ಇಲ್ಲ, ಜ್ಞಾನನೇ ನಾಶ ಮಾಡುತ್ತೆ ಇಷ್ಟಪಡೋದಿಲ್ಲ ಅಂದರೆ. ಆದ್ಯಂ ದೂಷಯತಿ ನಹೀತಿ ಏನ ಜ್ಞಾನಿ ತತ್ಕ್ಷಯಮಿಚ್ಛೇತಿ ವಿಶೇಷ. ಎಂದೂ ಕೂಡ ಜ್ಞಾನಿಯಾದವನು ನಚ ಇಷ್ಟನಾಶೋ ಜ್ಞಾನಿನೋ ಯುಕ್ತ. ಆಚಾರ್ಯರ ಮಾತು, ನಚ ಇಷ್ಟನಾಶೋ ಜ್ಞಾನಿನೋ ಯುಕ್ತ. ಇಷ್ಟನಾಶ ಜ್ಞಾನಿಗೆ ಇಷ್ಟವಲ್ಲ, ಆದ್ದರಿಂದಾಗಿನೇ ಅವನೆಂದು ಇಷ್ಟಪಟ್ಟು ಕಳ್ಕೊಳ್ಳೋ ಪ್ರಸಂಗ ಬರೋದಿಲ್ಲ. ಇನ್ನು ಜ್ಞಾನ ಸ್ವಭಾವಾತ್, ಜ್ಞಾನದ ಸ್ವಭಾವನೇ ಹಾಗೆ ಎಲ್ಲ ಕರ್ಮವನ್ನು ಸುಟ್ಟುಬಿಡುತ್ತೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಅದು ಸರಿಯಲ್ಲ. ಏನ ಜ್ಞಾನಿ ತಕ್ಷಯಮಿಚ್ಛೇತಿ ವಿಶೇಷ. ಅದಕ್ಕೆ ಉತ್ತರ ಕೊಡ್ತಾರೆ, ಜ್ಞಾನಿನಿಗೆ ಕೂಡ ಏನಾಗಿದೆ ಅದು, ಇಷ್ಟವಾದ ವಿಷಯಗಳಿವೆ. ಜ್ಞಾನಿಗಳಿಗೆ ಇಷ್ಟವಾದ ವಿಷಯಗಳಿರೋದ್ರಿಂದ ಅವೆಲ್ಲ ನಾಶ ಆಗೋ ಚಾನ್ಸ್ ಇಲ್ಲ. ನಾಂತ್ಯ ಅನಿಷ್ಟತ್ವೇ ಕಾರಣ ಅಭಾವಾತ್. ಇನ್ನು ಅವ್ರಿಗೆ ಇಷ್ಟವಾಗದೇ ಇರೋದಕ್ಕೆ ಏನಾದ್ರು ಕಾರಣ ಇದೆಯಾ? ಇಷ್ಟವಾಗದೇ ಇರೋದು ಏನಾದ್ರು ಕಾರಣ ಇದ್ದರೆ ಅವಾಗ ಹೇಳ್ಬೋದು. ಕಾರಣವೇ ಇಲ್ಲ, ಅದರಿಂದಾಗಿನೇ ಇಷ್ಟಪಡ್ತಾನೇ ಬೇಕು. ಅದು ಇಷ್ಟಪಡದೇ ಇರೋದಕ್ಕೆ ಕಾರಣ ಇಲ್ಲ, ಅದಕ್ಕೂ ಬೇಕು. ನಿಷ್ಫಲತ್ವಾತ್ ಅನಿಷ್ಟಮಿತ್ಯತ ಆಹಾ ದೃಷ್ಟಿ ಇಷ್ಟಾಸ್ತಿಯ. ಇಲ್ಲ, ಮುಕ್ತಿಗೆ ಹೋದ ಮೇಲೆ ಯಾವ ಇಷ್ಟಪರ ಪ್ರಸಂಗನೇ ಇಲ್ವಲ್ಲ, ಯಾತಕ್ಕೆ ಇರಬೇಕು ಅಂತ ಹೇಳ್ತಾರೆ. ಹಾಗಲ್ಲ, ಮುಕ್ತಿಯಲ್ಲೂ ಕೂಡ ಇದು ಪಿತೃಲೋಕ ಕಾಮೋ ಭವತಿ ಇತ್ಯಾದಿ ಮಾತುಗಳಿರೋದ್ರಿಂದ ಅಲ್ಲವನಿಗೆ ಇಷ್ಟಗಳು ಇದ್ದೇ ಇದೆ ಮುಕ್ತಿಯಲ್ಲೂ ಕೂಡ. ಎಂಥ ಇಷ್ಟಗಳಿವೆ? ಯೋಗ್ಯವಾದ ಕಾಮನೆಗಳು ಬರುತ್ತಾದ್ರಿಂದಾಗಿನೇ ಅಂಥ ಕಾಮನೆಗಳು ಸಿದ್ಧಿಯಾಗಬೇಕಾದ್ರೆ ಇಷ್ಟ ಇರಬೇಕು. ಇಷ್ಟ ಇರಬೇಕಾದ್ರೆ ಹೋಗಿರಬಾರ್ದು. ಆದ್ದರಿಂದ ಇಷ್ಟಕ್ಷಯ ನಾಶ ಆಗೋದಿಲ್ಲ. ಇವಿಷ್ಟು ತುಂಬ ಇಂಪಾರ್ಟೆಂಟ್ ಇದೆ. ನಮಗೆ ಯಾವಾಗ ಗೊತ್ತಾಗುತ್ತಿದ್ದು ಅಂದರೆ ಬೇರೆ ಎಲ್ಲ ಮತದವರು ಕೂಡ ಅಪರೋಕ್ಷ ಜ್ಞಾನ ಬರೆದಿರ್ಲಿಕ್ಕೇನೆ ಎಲ್ಲ ಕರ್ಮನೂ ನಾಶವಾಗುತ್ತೆ ಅಂತ ಹೇಳಿಬಿಡ್ತಾರೆ. ಅದರಲ್ಲಿ ಕೆಟ್ಟದ್ದಲ್ಲ, ಒಳ್ಳೆಯದು ಕೂಡ, ಇಷ್ಟ ಅನಿಷ್ಟ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹೇಳಬಾರ್ದು ಅಂತೇಳಿ. ಇಷ್ಟವಾದದ್ದು ಹೋಗೋದಿಲ್ಲ, ಅನಿಷ್ಟವಾದದ್ದು ಮಾತ್ರ ಹೋಗುತ್ತೆ. ಮನುಷ್ಯ ಯಾವಾಗಲೂ ಕೂಡ ಎಲ್ಲ ಹೋಗಲಿ ಅಂತ ಯಾರ್ಯಾರು ಅಪೇಕ್ಷೆ ಪಡೋದಿಲ್ಲ. ಏನು ಅಪೇಕ್ಷೆ ಪಡ್ತಾರೆ? ಅನಿಷ್ಟ ಹೋಗಲಿ ಅಂತ ಹೇಳ್ತಾರೆ. ಅವ್ರದ್ದು ಇಷ್ಟ ಹೋಗಲಿ ಅಂತ ಯಾರು ಇಷ್ಟಪಡ್ತಾರ? ಎರಡು ಹೋಗಲಿ ಅಂತ ಇಷ್ಟಪಟ್ಟರೆ ಜಡ ಪದಾರ್ಥ ಆಗಿಬಿಡ್ತಾನು. ಜಡ ಪದಾರ್ಥಗಳಿಗೇನಿಲ್ಲ, ಇಷ್ಟ ಪದಾರ್ಥನೋ ಅನಿಷ್ಟ ಪದಾರ್ಥನೂ ಇಲ್ಲ. ಆದರೆ ದುಷ್ಟರಿಗೆ ಅವರಿಗೆ ಇಷ್ಟಪಟ್ಟರು ಅನಿಷ್ಟ ಸಿಗುತ್ತೆ, ಅದು ಇಷ್ಟ ಸಿಗೋದಿಲ್ಲ. ಸೊ ಜ್ಞಾನಿಗಳಿಗೆ ಮಾತ್ರ ಯಾವ್ದು ಸಿಗುತ್ತೆ? ಇಷ್ಟವಾದ್ದಾದ್ರಿಂದ ಸರ್ವ ಇಷ್ಟನಾಶ ಅಂಬೋದು ಯಾವ ಕಾಲಕ್ಕೂ ಚೇತನಗಳಿಗೆ ಸಾಧ್ಯ ಇಲ್ಲ. ಸೊ ಜ್ಞಾನಿಗಳಿಗೆ ಅನಿಷ್ಟ ಮಾತ್ರ ನಾಶ. ಅನಿಷ್ಟ ಎರಡು ವಿಧ, ಪಾಪಗಳೆಲ್ಲ ಅನಿಷ್ಟ, ಪುಣ್ಯದಲ್ಲಿ ಕೆಲವು ಅನಿಷ್ಟ. ಆದ್ದರಿಂದ ಅನಿಷ್ಟ ಪುಣ್ಯಗಳೆಲ್ಲ ಹೋಗುತ್ತೆ ಪಾಪಗಳ ಜೊತೆಗೆ, ಇಷ್ಟೇ ಅರ್ಥ ಮಾಡಬೇಕು. ಇದಿಷ್ಟು ಕೂಡ ಬಹಳ ಮುಖ್ಯವಾದಂಥ ಅಂಶಗಳು. ಬೇರೆ ಮತದಲ್ಲಿ ಇವ್ಯಾದರೂ ಕಾನ್ಸ್ ಎಲ್ಲ ಮತದವರು ಹೇಳ್ತಾರೆ, ನಮ್ಮನ್ನು ಬಿಟ್ಟರೆ ಉಳಿದವರೆಲ್ಲ ಹೇಳೋದೆ ಹಾಗೆ. ಇವರು ಏನು ಖಂಡನೆ ಮಾಡ್ತಾರೆ, ಎಲ್ಲ ಮತಗಳವರು ಮಾಡಿರೋ ತಪ್ಪುಗಳು. ಒಂದು ಫಾರ್ಮ್ ಚೇಂಜ್ ಇರುತ್ತೆ ಹೊರತು ಅವ್ರ ಉದ್ದೇಶ ಅಷ್ಟೇ. ಮುಕ್ತೋ ವಿಷಯ ನಿಚ್ಛತಿ ತೇ ತತ್ಕುತಃ, ಮುಕ್ತನಿಗೆ ವಿಷಯಾಪೇಕ್ಷೆ ಇರುತ್ತೆ ಅಂತ ಹೇಗೆ ಹೇಳ್ತೀರಿ ಅಂದರೆ, ಸಯದಿ ಸಯದಿ ಪಿತೃಲೋಕ ಕಾಮೋ ಭವತಿ ಇತ್ಯಾದಿ ಮಾತಿನಲ್ಲಿ ಮುಕ್ತರಿಗೂ ವಿಷಯಗಳ ಇಷ್ಟ ಇದೆ ಎಂಬುದು ಪ್ರೂವ್ ಆಗಿದೆ. ಯಶಃ ಯಶಸ್ವಿ ಬ್ರಾಹ್ಮಣಾನಾಂ ಸಕಾಶಾತ್, ಯಶಸ್ವಿ ಆಗ್ತಾನೆ ಅಂತ ಹೇಳಿದ್ದಾರೆ. ಯಶೋ ಅಹಂ ಭವಾನಿ ಬ್ರಾಹ್ಮಣಾನಾಂ, ಬ್ರಾಹ್ಮಣರ ದೃಷ್ಟಿಯಲ್ಲಿ ನಾನು ಕೀರ್ತಿವಂತನಾಗಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ಯಶಸ್ಸು ಇಷ್ಟ ಅಂತ ಅರ್ಥ. ಬ್ರಾಹ್ಮಣಾನಾಂ ಸಕಾಶಾತ್ ಮುಕ್ತೋ ಯದ್ಯತ್ ಕಾಮಯತೆ ತತ್ತತ್ ಕರ್ಮ ಅಸ್ಮಾತ್ ಪರಮಾತ್ಮನಃ ಸೃಜತೆ. ಮುಕ್ತನಾದವನು ಏನೇನು ಇಷ್ಟಪಡ್ತಾನೋ ಪರಮಾತ್ಮನ ತಕ್ಷಣವೇ ಅವನಿಗೆ ಸೃಷ್ಟಿ ಮಾಡಿ ಕೊಟ್ಬಿಡ್ತಾನೆ. ಇಷ್ಟ ವಿಷಯ ಪ್ರಾಪ್ತಿ ಸುಕೃತ ಫಲಮಿತ್ತೆ ತದಪಿ ಅನಯ ಶ್ರುತ್ಯಾ ಉಚ್ಯತೆ. ಇಷ್ಟ ವಿಷಯ ಪ್ರಾಪ್ತಿ ಸುಕೃತ ಫಲಂ, ಇಷ್ಟ ವಿಷಯಗಳನ್ನು ಹೊಂದೋದು ಸುಕೃತದ ಫಲ. ಇತ್ತೇತದಪಿ ಅನಯ ಶ್ರುತ್ಯಾ ಉಚ್ಯತೆ. ಯಶೋಧೆ ಹೇಳಬೇಕಾದ್ರೆ ಏನು ಸುಕೃತವ ಮಾಡಿದಳೋ ಯಶೋಧೆ ಅಂತ ಹೇಳ್ತಾರ ಇಲ್ಲೋ? ಸುಕೃತದ ಫಲ ಕೃಷ್ಣನನ್ನು ಪಡೆದಿದ್ದು ಅಂದ ಮೇಲೆ ಅದು ಅನಿಷ್ಟವಾಗೋದಾದರೆ ಉಪಾಸನೆ ಯಾಕೆ ಮಾಡಬೇಕು? ಉಪಾಸನಾಧಿಕಮೇವ ಜ್ಞಾನೇನ ಕರೋತಿ ಕೃತೇನವಾ ಸುಕೃತಂ ನ ಜಾಯತೆ ಇತ್ತೇತತ್ ಕಪಿ ಅನಯಾ ನಿರಾಕೃತಂ. ಅವನಿನ್ನೇನು ಹೇಳಬೇಕಾಗ, ಉಪಾಸನಾಧಿಕಮೇವ ಜ್ಞಾನೇನ ಕರೋತಿ, ಜ್ಞಾನಿಯಾದ್ರೂ ಉಪಾಸನೆ ಮಾಡೋದಿಲ್ಲ ಅಂತ ಯಾಕೆ ಹೇಳಬಾರದು ಅಂದರೆ ಅದು ತಪ್ಪದು, ಮಾಡೋದು ಕಂಡಿದೆ ಈಗಾಗಲೇನೆ. ಕೃತೇನವಾ ಸುಕೃತಂ ನ ಜಾಯತೆ ಇತ್ತೇತದಪಿ ಅನಯಾ ನಿರಾಕೃತಂ. ಕೃತೇನವಾ ಸುಕೃತಂ ನ ಜಾಯತೆ. ಕೃತೇನ ಅಂದರೆ ಎಷ್ಟೇ ನಾವು ಕರ್ಮ ಮಾಡಿದರೂ ಕೂಡ ಭಾರಿ ಪುಣ್ಯ ಬರೋದಿಲ್ಲ. ಪುಣ್ಯ ಬರೋದು ಯಾವಾಗ? ಭಾರಿ ಜ್ಞಾನ ಮಾಡಿದಾಗ ಮಾತ್ರ. ಭಾರಿ ಪುಣ್ಯ ಅಂಬೋದು ಕರ್ಮದಿಂದ ಬರೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಜಾಯಿತೆ ಇತ್ತೇತದಪಿ ಅನಯ ನಿರಾಕೃತಂ. ಇಷ್ಟೆಲ್ಲ ಹೇಳಿ ಎಲ್ಲೆಲ್ಲಿ ನಿಮಗೆ ಸರ್ವನಾಶ ಅಂತ ಸರ್ವಕ್ಷಮಯ ಸರ್ವ ಕರ್ಮಕ್ಷಯ ಅಂತ ಹೇಳಿದರೆ ಅಲ್ಲಿ ಸರ್ವ ಪಾಪಕ್ಷಯ ಸರ್ವ ಅನಿಷ್ಟ ಪುಣ್ಯಕ್ಷಯ ಅಂತ ಅರ್ಥ ಮಾಡಬೇಕು. ಇಷ್ಟ ಪುಣ್ಯಕ್ಷಯ ಆಗೋ ಸಂಭವ ಇಲ್ಲ, ಆಗಬಾರದು ಕೂಡ ಅಂತ ಹೇಳಿದರು. ಅದಿಷ್ಟು ಒಂದು ಘಟ್ಟ. ಹಾಂ, ಎಲ್ಲಿ ಯಾರಿಗೆ ಅದು ಹೇಳ್ತಾರೆ? ಎರಡು ಮಾಡ್ಬೋದು, ಒಂದು ಬೇಕಾದ್ರೆ ಬಿಟ್ಬಿಡ್ಬೋದು, ಬೇಕಾ ಇನ್ನೊಬ್ಬರಿಗೆ ಕೊಡ್ಬೋದು, ಇನ್ನೊಬ್ಬರಿಗೆ ಕೊಡ್ಬೋದು. ಯಾರು ಯಾರಿಗೆ ಯಾರಿಗೆ ಬಿಡಬೇಕು ಅಂತ ನೀವೇ ಇಲ್ಲ, ಅವ್ರ ಆಪ್ಷನ್ ಅದು. ಬಿಡಬಹುದು, ಅನುಭವಿಸ್ಬೋದು, ಎರಡು ಬೇಕು ಅಲ್ಲ. ಅದಕ್ಕೆ ಹೇಳಿದ್ರು ದುಃಖ, ಅದಕ್ಕೆ ಹೇಳ್ತಾರೆ ಕೊನೆಗೆ ಅವರು. 50 ಜನ ಒಂದೇ ದಿನ ಅನುಭವಿಸ್ಬಿಟ್ರೆ ಉಪಯೋಗ ಆಯ್ತಲ್ಲ ಆಗ. 50 ಜನ ಬರೋದನ್ನು ಒಂದೇ ದಿನ ಉಪಯೋಗಿಸಿದ್ರಿಂದ ಅದು ಉಪಯೋಗ ಆಯ್ತು. ಬೇಕೆ ಬಿಡಬೇಕಾಗಿಲ್ಲ. ಯಾಕಂದ್ರೆ ಏನು ಗೊತ್ತಾಯ್ತು ಅಂದರೆ ಜ್ಞಾನಿಗಳ ಶಕ್ತಿ ಅಂತ ಗೊತ್ತಾಗೋದು. ಮತ್ತೆ ಎಲ್ಲ ಜ್ಞಾನ ಒಂದೇ ರೀತಿ ಇರೋದಿಲ್ಲ, ಅವರಿಷ್ಟ ಗೊತ್ತಾಯ್ತು. ಅವರಿಷ್ಟ ಆದ್ದರಿಂದ ಕೆಲವರು ಔಷಧಿ ತೊಗೊಂಡು ರೋಗ ಇರುತ್ತೆ, ತಿರುಪಾದ ಔಷಧಿ ತೊಗೊಂಡು ಮ್ಯಾನೇಜ್ ಮಾಡ್ತಾರೆ, ತಿನ್ನೋದೇ ಇಲ್ಲ, ಅವರಿಷ್ಟ ಗೊತ್ತಾಯ್ತಾ. ಔಷಧಿ ತೊಗೊಂಡು ಮ್ಯಾನೇಜ್ ಮಾಡೋರಿರ್ತಾರ ಇಲ್ಲ, ಡೊಸ ಜಾಸ್ತಿ ತೊಗೊಂಡ್ಬಿಟ್ಟು ಸರಿ ಹೋಗುತ್ತೆ ಅಂತೇಳಿ ಅದು ಬೇಡ ಬೇಡ ಅಂತ ಹೇಳಿರ್ತಾರ. ಜ್ಞಾನಿಗೆ ಒಂದೇ ರೀತಿ ಇಲ್ಲ, ಭಿನ್ನಾಶ್ಚ ಭಿನ್ನ ಕರ್ಮಾಶ್ಚ ಪದಾರ್ಥ ನಿಖಿಲಾಪಿ, ಎಲ್ಲರ ನೇಚರ್ ಒಂದೇ ರೀತಿ ಇರೋದಿಲ್ಲ. ಆದರೆ ಸೌಭರ್ಯಗಳಿಗೆ ಸಾಗಿದೆ ಅಷ್ಟೇ. ನಾವು ಹೇಳಿದ ಸೌಭರ್ಯಗಳು ಮಾಡೋದಿಲ್ಲ, ಸೌಭರ್ಯಗಳು ಇಷ್ಟ ಅದು. ಅದರಿಂದ ಸರಿನೇ. ಇವತ್ತು ಎಷ್ಟೋ ಸರ್ತಿ ಒಳ್ಳೆ ಮಾರ್ಕ್ಸ್ ಬಂದರೆ ಅದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಏನು ಮಾಡ್ತೀರಿ ಆಗ? ಕೆಲಸ ವಾಲಂಟ್ರಿ ತಗೋತಾರೆ, ಒಳ್ಳೆ ಜಾಬು ವಾಲಂಟ್ರಿ ತೊಗೊಂಡ್ಬಿಡ್ತಾರೆ. ಏಯ್ ಎಂತೇನು ಬುದ್ಧಿ ಇಲ್ಲ, ನೀನು ಬುದ್ಧಿ ಇಲ್ಲ, ನನಗೆ ಬೇಕು ಅಂತ ಹೇಳ್ತಾರೆ ಅಂತ. ನನಗೆ ಬೇಕಿಲ್ಲ ಅದು ಕೆಲಸ, ಅವ್ರು ಅದಕ್ಕೇನೆ ಜೀವನ ಸ್ವಭಾವ ಅಂತ ಹೇಳೋದು. ಎಲ್ಲರೂ ಒಂದೇ ರೀತಿ ರಿಯಾಕ್ಟ್ ಮಾಡಿದ್ರೆ ಮೆಷಿನ್ ಆಗಿಬಿಡ್ತಾ ಇತ್ತಾ, ಅರ್ಥ ಆಯ್ತಾ? ಒಂದೇ ರೀತಿ ರಿಯಾಕ್ಟ್ ಮಾಡೋದು ಮೆಷಿನ್, ಜಡ ಪದಾರ್ಥ ಮಾತ್ರ. ಆದರೆ ಚೇತನ ಪದಾರ್ಥ ಆಗಿ ಮಾಡೋದಿಲ್ಲ. ಅದಕ್ಕೆ ಚೇತನಿಗೂ ಜಡಕ್ಕೂ ವ್ಯತ್ಯಾಸ ಇರೋದ್ರಿಂದ ಅವರ ಇಷ್ಟದ ಪ್ರಕಾರ ಹೇಳ್ಕೊತಾರೆ. ಜ್ಞಾನಿಗಳು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಅಂತ ಅರ್ಥ. ಮುಕ್ತೋ PCMB ಇದು ಎಲ್ರಿಗೆಲ್ಲ ಬೇಕಾ? ಬೇಕಿಲ್ಲ. ಇಲ್ಲಿ ಬೇಕಾದ್ದು ಅವನಿಗೆ ಇಷ್ಟ ಇಲ್ಲ, ಇನ್ನೊಬ್ಬರಿಗೆ ಅದು ಭಾರಿ ಇಷ್ಟ. ಟೀಕಾರ ದೃಷ್ಟಾಂತ ಕೊಡ್ತಾರೆ, ನೆನಪಿರಬೇಕು. ಯಾವುದರಲ್ಲಿ? ತತ್ವದ ಟೀಕಾದಲ್ಲಿ ಹಿಡಿತಾರೆ. ಎಲ್ಲರಿಗೂ ಎಲ್ಲ ಇಷ್ಟ ಆಗೋದಿಲ್ಲ. ಬಾಳೆಹಣ್ಣು ಮನುಷ್ಯ ಬೆಳೆ ಪ್ರಾಣಿ ಇಷ್ಟ, ಆದರೆ ಒಂಟೆಗಳಿಗೆ ಬಾಳೆಹಣ್ಣು ವಿಷ ಇದ್ದಾಗ ತಿನ್ನೋದಿಲ್ಲ ಅಂತ ಅರ್ಥ ಆಯ್ತಾ? ಅದು ಆಹಾರ, ಅದು ಮುಳ್ಳು ಭಾರಿ ಎಲ್ಲರಿಗೂ ಇಷ್ಟ, ಅದು ಭಾರಿ ಇಷ್ಟ. ಅದಕ್ಕೆ ಪ್ರಾಣಿಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಆ ಅರ್ಥದಲ್ಲಿ ಜ್ಞಾನಿಗಳು ಒಂದೇ ರೀತಿ ರಿಯಾಕ್ಟ್ ಮಾಡೋದಿಲ್ಲ ಮತ್ತು ಸಾಕ್ಷಿ ಅಷ್ಟೇ. ಇನ್ನು ಪ್ರಮೇದೀಪಿಕ ಮುಗುದಿಲ್ಲ ಇದೆ. ನಾನು ಮುಕ್ತ ಕಿಮರ್ಥಂ ವಿಷಯ ನಿಶ್ಚೇತ್ ನತಾವತ್ ಸುಖಾರ್ಥಂ ಪ್ರಶ್ನೆಯಾಗ. ಮುಕ್ತ ಪಿತೃಲೋಕ ಕಾಮ ಇತ್ಯಾದಿಗಳನ್ನು ಬಯಸ್ತಾನೆ ಅಂತ ಹೇಳಿದ್ರಲ್ಲ, ಯಾತಕ್ಕೋಸ್ಕರ ಇಷ್ಟಪಡ್ತಾನೆ? ಅದು ಸುಖಕ್ಕೋಸ್ಕರಣ ಅಂತ ಕೇಳಿದರೆ, ಜ್ಞಾನೇನ ಆವರಣ ರೂಪ ಅವಿದ್ಯಾ ನಿವೃತ್ತೌ ಆತ್ಮಸ್ವರೂಪಸ್ಯ ವ್ಯಕ್ತತ್ವಾತ್. ಅಂದರೆ ಆತ್ಮಸ್ವರೂಪ ವ್ಯಕ್ತ ಆಗೋಗ್ಬಿಟ್ಟಿದೆ ಜ್ಞಾನದಿಂದ. ಇನ್ನೇನು ಬೇಕಾಗಿದೆ ಅಂತ ಒಂದು ಪ್ರಶ್ನೆ. ಪೃಥಕ್ ಸುಖಸ್ಥೆ ಅನಂಗೀಕಾರ, ಆತ್ಮದರ್ಶನಕ್ಕಿಂತ ಇನ್ನೇನು ಸುಖ ಬೇಕು ಅವನಿಗೆ? ನಾಭಿ ದುಃಖ ನಿವೃತ್ತಿ ಅರ್ಥಂ, ಹೋಗಲಿ ದುಃಖ ನಿವೃತ್ತಿ ಆಗತ್ತೆ ಅಂತ ಇಷ್ಟಪಡ್ತಾನೆ ಅಂದರೆ ಅವಿದ್ಯಾ ನಿವೃತ್ತಿ ಇವತ್ತು ಸಿದ್ಧೇ ರೀತಿ. ಅವಿದ್ಯಾ ನಿವೃತ್ತಿ ಆಗಿದೆ ಅಂದರೆ ದುಃಖ ನಿವೃತ್ತಿ ಆಗಿದೆ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಆಗಿದೆ ಅಂದರೆ ಆತ್ಮಜ್ಞಾನ ಆಗಿದೆ ಅಂತ ಅರ್ಥ. ಇನ್ನೇನು ಪರ್ಪಸ್ಸೇ ಇಲ್ವಲ್ಲ ಅಂತ ಒಂದು ಪ್ರಶ್ನೆ. ಮೈವಂ ನಾವಿದ್ಯೈವ ಆತ್ಮನಃ ಸ್ವರೂಪಾವರಣಂ ಕಿಂತು ಈಶ್ವರೇಚ್ಛಾಪಿ, ತುಂಬ ಇಂಪಾರ್ಟೆಂಟ್ ಇದು. ನಮಗೆಲ್ಲ ನಮ್ಮ ಸ್ವರೂಪವನ್ನು ಅನುಭವಿಸ್ತಾ ಇರೋದಕ್ಕೆ, ಅಭಿವ್ಯಕ್ತಿಗೊಳಿಸ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ಅವಿದ್ಯ. ಅನಾದಿ ಮಾಯೆಯ ಸುಪ್ತ ಯದಾ ಜೀವ ಪ್ರಬುದ್ಧತೆ ಅಂತಿದೆ. ಆದರೆ ಅದ್ರ ಜೊತೆಗೆ ಇನ್ನೊಂದಿದೆ, ಕಿಂತು ಈಶ್ವರೇಚ್ಛಾಪಿ, ಬಹಳ ಮುಖ್ಯ ಅದು. ಅದಕ್ಕೆ ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ ಅಂತ ಹೇಳಿದರು. ಪರಮಾತ್ಮನ ಇಚ್ಛೆಯೂ ಕೂಡ ಬಂಧಕ್ಕೆ ಕಾರಣ. ಆದ್ದರಿಂದನೇ ತಥಾಚ ವಕ್ಷ್ಯತಿ, ಮುಂದೆ ಅದನ್ನು ಹೇಳ್ತಾರೆ. ತಥಾಚ ಜ್ಞಾನೇನ ಅವಿದ್ಯಾಯಾಮ್ ನಿವೃತ್ತಾಯಾಮ್ ಅಶೇಷ ಅನಿಷ್ಟ ನಿವೃತ್ತಿರ್ಭವತಿ, ಸ್ವರೂಪ ಸುಖಂಚ ಬಹುತರಂ ವೆಜ್ಜತೆ ನದು ಸರ್ವಂ. ಆದ್ದರಿಂದ ಜ್ಞಾನದಿಂದ ಎಷ್ಟೇ ಬಂದರೂ ಕೂಡ ಅವಿದ್ಯೆ ಹೋಗುತ್ತೆ, ಸ್ವರೂಪ ಸುಖ ವ್ಯಕ್ತ ಆಗುತ್ತೆ, ಆದರೆ ಪೂರ್ತಿ ಆಗೋದಿಲ್ಲ. ಪೂರ್ತಿ ಆಗಲಿಕ್ಕೆ ಏನು ಬೇಕೋ, ದೇವರ ಅನುಗ್ರಹನೇ ಬೇಕು ಅದಕ್ಕೆ. ವಿಶೇಷ ಅನುಗ್ರಹ, ಬರೀ ಅನುಗ್ರಹದಿಂದ ಜ್ಞಾನ, ವಿಶೇಷ ಅನುಗ್ರಹದಿಂದ ಆನಂದ, ವಿಶೇಷ ಅಭಿವ್ಯಕ್ತಿ. ಆದ್ದರಿಂದ ಅದು ಬೇಕೇ ಬೇಕು, ಅದು ಪ್ರಧಾನ. ನತು ಸರ್ವಂ ಜ್ಞಾನೋತ್ತರಂ ಅನುಷ್ಠಿತೇನ ನಿವೃತ್ತ ಕರ್ಮಣ ಪ್ರಸನ್ನ ಪರಮೇಶ್ವರೋ ಮುಕ್ತೌ ವಿಷಯಾನ್ ಉತ್ಪಾದ್ಯ ತದ್ಭೋಗೇನ ಜ್ಞಾನಾಭಿವ್ಯಕ್ತಿಮಪಿ ನಿರೂಪ ಜ್ಞಾನಾಭಿವ್ಯಕ್ತಮಿ ಸ್ವರೂಪ ಸುಖಂ ವ್ಯಕ್ತೀಕರೋತಿ. ಇಂಪಾರ್ಟೆಂಟ್ ಇದು. ಜ್ಞಾನೋತ್ತರಂ ಅನುಷ್ಠಿತೇನ ನಿವೃತ್ತ ಕರ್ಮಣ, ಜ್ಞಾನ ಉತ್ತರಂ ಅನುಷ್ಠಿತೇನ. ಅಪರೋಕ್ಷ ಜ್ಞಾನ ಜ್ಞಾನ ಬಂದಲ್ಲೆಲ್ಲ ಅಪರೋಕ್ಷ ಜ್ಞಾನ ಅಂತಲೇ ಅರ್ಥ. ಅಪರೋಕ್ಷ ಜ್ಞಾನ ಆದಮೇಲೆ ಮಾಡ್ತಕ್ಕಂತಹ ನಿವೃತ್ತ ಕರ್ಮಣ, ಫಲೇಚ್ಛಾರಹಿತವಾದಂತಹ ವಿಹಿತ ಕರ್ಮಾನುಷ್ಠಾನದಿಂದ ಪ್ರಸನ್ನ ಪರಮೇಶ್ವರ, ಪ್ರಸನ್ನನಾಗತಕ್ಕಂಥ ಪರಮೇಶ್ವರ. ಮುಕ್ತೌ ವಿಷಯಾನುತ್ಪಾದ್ಯ ತದ್ಭೋಗೇನ, ಮುಕ್ತಿಯಲ್ಲಿ ವಿಷಯಗಳನ್ನು ಸೃಷ್ಟಿ ಮಾಡಿ ಆ ಭೋಗದ ಅವಕಾಶ ಅವನಿಗೆ ಕೊಟ್ಟು ಜ್ಞಾನಾಭಿವ್ಯಕ್ತಮಿ ಸ್ವರೂಪ ಸುಖಂ ವ್ಯಕ್ತೀಕರೋತಿ, ಸ್ವರೂಪ ಸುಖವನ್ನು ಪೂರ್ಣ ವ್ಯಕ್ತ ಮಾಡ್ತಾನೆ, ಆನಂದ ಉನ್ನಾಹ ಕೊಡ್ತಾನೆ. ಆದ್ದರಿಂದ ಅದು ಬೇಕೇ ಬೇಕು. ಆದ್ದರಿಂದ ಜ್ಞಾನ ಅಪುರುಷ ಜ್ಞಾನಿಗೂ ಕೂಡ ಪೈಕಿ ಇದ್ದೇ ಇದೆ. ಸೊ ಅವನಿಗೇನಾಗಿ ಅಪುರುಷ ಜ್ಞಾನ ಆಗಿರಬಹುದು, ಜೊತೆಗೆ ಇನ್ನೇನಾಗಿ ಅವಿದ್ಯಾನಿವೃತ್ತಿ ಆಗಿರಬಹುದು, ಇಷ್ಟಾದರೂ ಕೂಡ ಏನಿದೆ, ದೇವರ ಅನುಗ್ರಹ ವಿಶೇಷ ಮುಖ್ಯ ಕಾರಣ. ಆದ್ದರಿಂದ ಅದಕ್ಕೋಸ್ಕರ ಅವನೇನು ಕರ್ಮ ಮಾಡೇ ಮಾಡ್ತಾನೆ, ಇಷ್ಟಪಡ್ತಾನೆ, ಮುಂದೆ ಸುಖ ವಿಶೇಷವನ್ನು ಅನುಭವಿಸ್ತಾನೆ. ಆದ್ದರಿಂದ ಇದಿಲ್ಲ ಅಂತ ಹೇಳಬಾರದು ಅಂತ ಹೇಳಿ. ಪೂರ್ತಿಯಾಗಿರುತ್ತೆ, ಅವಿದ್ಯಾನಿವೃತ್ತಿ ಪೂರ್ತಿ ಆಗದೆ ಹೋದರೆ ಮುಕ್ತಿ ಸಿಗೋದೇ ಇಲ್ಲ. ಅತ್ರ ಚ ಭಾಷ್ಯಕೃತ ಇವ ಕಾನ್ವೊಕೇಶನ್ ಆಗಿದೆ ಅಂದರೆ ಒಂದೆರಡು ಸಬ್ಜೆಕ್ಟ್ ಉಳ್ಕೊಂಡಿದ್ರೆ ಕಾನ್ವೊಕೇಶನ್ ಹೇಗೆ ಮಾಡ್ತಾನೆ? ಅವ್ನು ಆಗ್ಬೇಕಾದ್ರೆ ಏನಾಗಬೇಕು, ಎಲ್ಲ ಆಗಿದ್ರೆ ಮಾತ್ರ ಸಾಧ್ಯ. ರಿಸಲ್ಟ್ ಬರಬೇಕಾದ್ರೆ ಪಾಸ್ ಅಂದರೆ ಎಲ್ಲದು ಸೇರಿ, ಇಲ್ಲ ಇನ್ಕಂಪ್ಲೀಟ್ ಅಂತಾನೆ ಅರ್ಥ. ಸ್ವರ್ಗಾದಿಗಳಿಗೆ ಹೋದಾಗ ಆ ರೀತಿಯಾಗಿರುತ್ತೆ, ಮೋಕ್ಷಕ್ಕೆ ಹೋದಾಗ ಮಾತ್ರ ಆ ಹೆಸರೇ ಇಲ್ಲ. ಅತ್ರ ಚ ಭಾಷ್ಯಕೃತ ಇವ ತತ್ರ ತತ್ರ ಪ್ರಮಾಣಾನೇ ಮುಕ್ತಾನೆ. ಇದಕ್ಕೆ ಆಚಾರ್ಯರು ತತ್ರ ತತ್ರ ಅನೇಕ ತಮ್ಮ ಗ್ರಂಥಗಳಲ್ಲಿ ಶ್ರುತಿ ಗೀತಾ ತಾತ್ಪರ್ಯ ಸೂತ್ರ ಭಾಷ್ಯ ಆದವು ಅಂತ ರಾಯರು ಬರೀತಾರೆ. ಗೀತಾ ತಾತ್ಪರ್ಯ, ಶ್ರುತಿ ತಾತ್ಪರ್ಯ, ಗೀತಾ ತಾತ್ಪರ್ಯ, ಸೂತ್ರ ಭಾಷ್ಯಾದಿಗಳಲ್ಲಿ ಆಚಾರ್ಯರು ಇದಕ್ಕೆ ಅನೇಕ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ಅನೇನೈವ ಅಭಿಪ್ರಾಯೇಣ ಶ್ರುತ್ಯಾದಿಷು ಮುಕ್ತೇ ಜ್ಞಾನ ಮಾತ್ರ ಸಾಧ್ಯತ್ವಂ ಜ್ಞಾನಕರ್ಮ ಸಮುಚ್ಚಯ ಸಾಧ್ಯತ್ವಂಚ ಉಚ್ಯತೆ. ಮುಕ್ತಿ ಅನ್ನೋದು ಯಾವುದರಿಂದ ಸಿಗುತ್ತಪ್ಪ ಅಂದರೆ ಒಂದು ಉತ್ತರ ಏನು, ಜ್ಞಾನದಿಂದನೇ ಸಿಗುತ್ತೆ. ಅವಾಗ ಒಂದು ಪ್ರಶ್ನೆ ಬಂತು, ಜ್ಞಾನ ಕರ್ಮನೂ ಮಾಡಬೇಕಲ್ಲ ಅಂತ ಕೇಳಿದ್ರೆ ಆನಂದ ಉನ್ನಾಹಾಕಬೇಕಾದ್ರಿಂದ ಅದು ಸರಿನೇ. ಆದರೆ ಅದು ಸರಿ ಅನ್ನೋದು ಜ್ಞಾನ ಬಂದ ಮೇಲೇ ಮಾತದು. ಭಾಸ್ಕರ ಮೊದಲಾದವರು ಏನು ಹೇಳ್ತಾರೆ ಅಂದರೆ ಜ್ಞಾನ ಬರೋದಕ್ಕೇನೆ ನಮಗೆ ಜ್ಞಾನ ಕರ್ಮ ಎರಡು ಒಟ್ಟಿಗೆ ಬೇಕು ಅಂತಾರೆ, ಅದು ತಪ್ಪು. ಅಪರೋಕ್ಷ ಜ್ಞಾನ ಬರಲಿಕ್ಕೆ ನಿಷ್ಕಾಮ ಕರ್ಮ ಅವೆಲ್ಲ ಕಾರಣ, ಆದರೆ ಮೋಕ್ಷ ಸಿಗಲಿಕ್ಕೆ ಮಾತ್ರ ಯಾವುದು ಕಾರಣ, ಅಪರೋಕ್ಷ ಜ್ಞಾನನೇ ಕಾರಣ. ಮೋಕ್ಷ ಆನಂದ ಅತಿಥಿ ಸಿಗಲಿಕ್ಕೆ ಮಾತ್ರ ಮೋಕ್ಷದ ಜ್ಞಾನದ ಅನಂತರ ಬರ್ತಕ್ಕಂತಹ ಮಾಡ್ತಕ್ಕಂಥ ಸತ್ಕರ್ಮಗಳ ಕಾರಣ. ಈ ಮೂರಷ್ಟೇ ಸರಿಯಾಗಿ ತಿಳ್ಕೋಬೇಕು. ತಥಾಚ ವಕ್ಷತಿ ಇತಿ ಸಪ್ತಮೇ, ಅದೆಲ್ಲ ಮುಂದಿನ ಇಷ್ಟೆಲ್ಲ ಆದಮೇಲೆ ಇದು ಭಾವದೀಪಾದ ಅಷ್ಟು ತಿಳಿಸಿ ಮುಂದಿನ ಅಂಶ. ಏತಮ ಭಾಷ್ಯಂ ಬಹುತ್ವೇ ಅಪಿ, ಇನ್ನೂ ಮುಗಿದಿಲ್ಲ ಭಾಷ್ಯ. ಬಹುತ್ವೇ ಅಪಿ ಆತ್ಮಸುಖಸ್ಯ ಪುನರಿಷ್ಟತ್ವಾತ್ ಕರ್ಮಸುಖೇ ನಾ ವಿರೋಧ ಅನುಭವ ಶಕ್ತಿಶ್ಚ ಈಶ್ವರ ಪ್ರಸಾದಾತ್ ಶ್ರುತೇಶ್ಚ ನ ಚ ಶರೀರ ಪಾತಾತ್ ಪೂರ್ವಮೇವ ತತ್. ಬಹುತ್ವೇ ಅಪಿ ಆತ್ಮಸುಖಸ್ಯ ಪುನರಿಷ್ಟತ್ವಾತ್ ಕರ್ಮಸುಖೇ ನಾ ವಿರೋಧ. ಆತ್ಮಸುಖ ಎಷ್ಟೇ ಜಾಸ್ತಿ ಆಗಿದ್ದರೂ ಕೂಡ ಮೋಕ್ಷದಲ್ಲಿ ಕರ್ಮಜನ್ಯವಾದ ಸುಖವನ್ನು ಪಡಿತಾನೆ ಅಂತ ಹೇಳೋದಕ್ಕೆ ವಿರೋಧ ಇಲ್ಲ. ಅನುಭವ ಶಕ್ತಿಶ್ಚ ಈಶ್ವರ ಪ್ರಸಾದಾತ್, ಆ ವಿಶೇಷಾನಂದವನ್ನು ಅನುಭವಿಸ್ತಕ್ಕಂಥ ಶಕ್ತಿ ಜೀವನಿಗೆ ಎಲ್ಲಿಂದ ಬರುತ್ತೆ ಅಂದರೆ ಈಶ್ವರ ಪ್ರಸಾದ, ದೇವರ ಅನುಗ್ರಹದಿಂದ ಬರುತ್ತೆ. ಶ್ರುತೇಶ್ಚ ಶ್ರೀ, ಯಾವಾಗಲೂ ಹಾಗೆ ಆಗುತ್ತೆ. ಕೆಲವು ಸಲ ಊಟ ಮುಗಿಸಿರ್ತಾನೆ, ಯಾರು ಬಡಿಸಿದ್ರು ತಿನ್ನಕ್ಕೆ ತಯಾರಿಲ್ಲ, ಸಾಧ್ಯನೇ ಇಲ್ಲ ಅಂತಬಿಡ್ತಾರೆ. ಆಗ ದೊಡ್ಡವರನ್ನು ಬಡಿಸಿಬಿಡ್ತಾರೆ, ಏನು ಮಾಡ್ತಾನಾಗ, ಅದನ್ನು ಚೆಲ್ಲೋದಿಲ್ಲ. ಯಾಕೆಂದರೆ ಅವರು ಹಾಕಿದ್ದು ಮನೆಯಲ್ಲಿ ಕೊಡೋದು. ಅದೇ ರೀತಿಯೇ ಮೋಕ್ಷದಲ್ಲಿ ಪರಮಾತ್ಮ ಕೊಡ್ತಕ್ಕಂತಹ ವಿಶೇಷ ಸುಖವನ್ನು ದೇವರ ಅನುಗ್ರಹದಿಂದನೇ ಜೀವ ಅನುಭವಿಸ್ತಾನೆ. ಶ್ರುತೇಶ್ಚ ನಚ ಶರೀರ ಪಾತಾತ್ ಪೂರ್ವಮೇವ ತತ್. ಇನ್ನು ಇದೆಲ್ಲ ನಾವು ಮುಕ್ತಿಯಲ್ಲಿ ಅಂತ ಯಾಕೆ ಅರ್ಥ ಮಾಡಬೇಕು, ಇಲ್ಲೇ ಅಂತ ಯಾಕೆ ಅರ್ಥ ಮಾಡು. ಶರೀರ ಪಾತಾತ್ ಪೂರ್ವಮೇವ, ಈ ಶರೀರ ಕೊನೆಯ ಶರೀರ ಬಿಡೋದಕ್ಕಿಂತ ಮುಂಚೆ ಇವೆಲ್ಲ ಅಪ್ಲಿಕಬಲ್ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದ್ರೆ ಹೇಳ್ತಾರೆ, ಹಾಗೆ ಹೇಳಬಾರ್ದು. ತತ್ರ ಪರಿಯೇತಿ ಏತಮಾನಂದಮಯಮಾತ್ಮಾನಂ ಉಪಸಂಕ್ರಮ್ಯ ಇತ್ಯಾದಿ ಉತ್ತರತ್ರ ಶ್ರವಣ. ಈ ಕೇಸ್ ಅಲ್ಲಿ ಬಂದಿದ್ದಲ್ಲ, ಇದು ಮೋಕ್ಷಕ್ಕೆ ಹೋದ ಮೇಲೇನೆ ಅನುಭವಿಸ್ತಾನೆ ಅಂತ ಹೇಳಿರೋದ್ರಿಂದ ಇದು ಯಾವ ಸ್ಟೇಜಲ್ಲಿ ಅಪ್ಲೈ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಜೀವ ಮುಕ್ತಿಗೆ ಹೋಗಿದ್ದ ಮುಂಚೆನೆ ಅಂತ ಅರ್ಥ ಮಾಡಬಾರ್ದು. ಮುಕ್ತಿಗೆ ಹೋದ ಮೇಲೇನೆ ಇವೆಲ್ಲ ನಡೀತಾ ಇದೆ ಅಂತಿದೆ. ಪ್ರತಿಯೊಂದು ವಾಕ್ಯಕ್ಕೂ ಕೂಡ ಸರಿಯಾಗಿ ಅರ್ಥ ಇಡ್ತಾ ಹೋಗುತ್ತೆ, ಒಂದು ಚೂರು ಕೂಡ ಯಾವುದು ಮಿಸ್ ಆಗಬಾರ್ದು. ನಾನು ದಾನ ಮಾತ್ರ ಸಾಧ್ಯಂ ಯತ್ ಸ್ವರೂಪ ಸುಖಂ ತದೇವ ಬಹುತರ ಅಸ್ತಿ ತತಃ ಕರ್ಮಸಾಧ್ಯ ವಿಷಯ ಭೋಗಾಭಿ ವ್ಯಂಗ್ಯ ಸುಖ ಸ್ವೀಕಾರ ಸುಖ ಅಂಗೀಕಾರ ಕಿಮರ್ಥಂ ಇತ್ಯತಃ ಬಹುತ್ವೇಪಿ. ಅದೇ ಅವಾದ ವಿವರಣೆ ಇದೆ ಇಷ್ಟು ಕೂಡ. ನಾನು ಜ್ಞಾನ ಮಾತ್ರ ಸಾಧ್ಯಂ ಯತ್ ಸ್ವರೂಪ ಸುಖಂ ತದೇವ ಬಹುತರಮಸ್ತಿ. ಜ್ಞಾನದಿಂದ ಏನವನಿಗೆ ಸ್ವರೂಪ ಸುಖ ಸಿಗುತ್ತೆ ಮುಕ್ತಿಯಲ್ಲಿ, ಅದೇ ಬೇಕಾದಷ್ಟು ಇರಬೇಕಾದ್ರೆ ಎಷ್ಟು ಯಾಕೆ ಇಷ್ಟಪಡ್ತಾರೆ ಅಂತ ಕೇಳಿದರೆ ಇಷ್ಟಪಡ್ತಾರೆ, ಏನು ತಪ್ಪಲ್ಲ. ಇವತ್ತು ಅಷ್ಟು ಸಂಬಳ ಇದೆ, ಇನ್ಯಾಕೆ ಇಂಕ್ರಿಮೆಂಟ್ ಅಂತ ಕೇಳಿ ಏನು ಮಾಡಬೇಕು ಅದಕ್ಕೆ, ಗೊತ್ತಾಯ್ತು. ಎಷ್ಟೇ ಇದ್ದರೂ ಕೂಡ ಆ ಪದವಿ ಸಲ್ತಕ್ಕಂಥ ಗೌರವ ಆದ್ದರಿಂದಾಗಿನೇ ಪುಣ್ಯಕ್ಕೆ ಇನ್ನು ಮುಂದೆ ಬರ್ಬೋದು. ಅದೆಲ್ಲ ಕೂಡ ಶ್ರೀಮಂತರಿಗೆ ಸ್ಯಾಲ್ರಿ ಇಷ್ಟಿಷ್ಟೊಂದು ಕಟ್ ಮಾಡಿರ್ತೀವಿ ಅಂತ ಹೇಳಿಬಿಟ್ಟು, ಇವರೇ ಸದ್ಯಕ್ಕಿಲ್ಲ ಅದು, ಅವನಿಗೆ ಇನ್ಕಮ್ ಎಲ್ಲ ಕೇಳಿಬಿಟ್ಟು ಸ್ಯಾಲ್ರಿ ಬಂದು ಚೇಂಜ್ ಮಾಡಿಬಿಡೋದು. ಎಲ್ಲರಿಗೂ ಒಂದೇ ಸ್ಯಾಲ್ರಿ ಅಲ್ಲ, ಅದು ಈ ರೀತಿ ಮೋಸ ಮಾಡ್ಬೋದು. ಅದು ಸದ್ಯಕ್ಕೆ ಆ ಪ್ರಕಾರ ಏನಿಲ್ಲ. ಅವನು ಯಾವ ಎಷ್ಟೇ ಶ್ರೀಮಂತನಾಗಿದ್ದರೂ ಆ ಪೋಸ್ಟ್ಗೆ ಅಷ್ಟೇ ಸಂಬಳ, ಎಷ್ಟೇ ಬಡವನಾಗಿದ್ದರೂ ಕೂಡ ಅದೇ ಸಂಬಳ. ಶ್ರೀಮಂತ ಪ್ರೊಫೆಷನಲ್ ಪ್ರಾಣ, ನೀವು ಭಾರಿ ಶ್ರೀಮಂತ ಮತ್ತೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಯಾವ ಕೇಸು ವಾಪಸ್ ಬಂದಿಲ್ಲ. ಎಲಿಜಿಬಿಲಿಟಿ ಇಲ್ಲ ಅಂತ ವಾಪಸ್ ಬರುತ್ತೆ. ಆದರೆ ಯಾವುದಕ್ಕಿಲ್ಲ, ಇನ್ನು ಇನ್ಕಮ್ ನೋಡಿಕೊಂಡು ಪ್ರಮೋಷನ್ ಕೊಡ್ತೀವಿ ಇಲ್ಲ ಅಂತ ಬಂದಿಲ್ಲ. ಅದರಿಂದಾಗಿನೇ ಸ್ವರೂಪ ಸುಖ ಎಷ್ಟೇ ಇದ್ದರೂ ಕೂಡ ಇನ್ನೂ ಅತಿಶಯ ಸುಖವನ್ನು ಪಡೆದಲ್ಲ, ಏನೂ ತಪ್ಪು ಇಲ್ಲ. ಅತಃ ಕರ್ಮಸಾಧ್ಯ ವಿಷಯ ಭೋಗಾಭಿ ವ್ಯಂಗ್ಯ ಸುಖಾಂಗೀಕಾರ ಕಿಮರ್ಥಂ ಇತ್ಯತಃ ಬಹುತ್ವೇಪಿ. ಯಾವುದಕ್ಕೆ, ಅದು ದೇವತೆಗಳಿಗೆ ಉಳಿದು ಎಲ್ಲರಿಗೂ ಎಸ್ಸೇ ಇದ್ರು ಕೂಡ ಬರಬೇಕಲ್ಲ. ಅದು ಉದಾಹರಣೆಗೆ ಬರೋ ಚಾನ್ಸ್ ಇದೆ, ಅವ್ನು ಮಾಡ್ತಾ ಇಲ್ಲ, ಬರೋದಿಲ್ಲ. ಆಗ ಬರ ಸ್ವರೂಪದಲ್ಲಿ ಇದ್ರೂ ಕೂಡ ಅಭಿವ್ಯಕ್ತಿ ಆಗಬೇಕು. ಅಭಿವ್ಯಕ್ತಿಗೆ ಏನು ಬೇಕು, ಸಾಧನೆ ಬೇಕು. ಸಾಧನೆ ಅಸ್ಸೇನು ಕೂಡ ಅಭಿವ್ಯಕ್ತಿ ಅಂತ ಪದ ಇದೆಯಲ್ಲ. ಇವತ್ತು ಕಸ್ತೂರಿ ಇದೆ, ಸ್ವಲ್ಪ ಉಚಿತ, ಸ್ವಲ್ಪ ಅಷ್ಟೇ ಬಂತು, ಚೆನ್ನಾಗುತ್ತೆ ಚೆನ್ನಾಗಿ ಬಂತು. ಎಷ್ಟೇ ಇತ್ತ ಪೂರ್ತಿ ಬರೋದಿಲ್ಲ. ಇವತ್ತು ಫ್ಯಾನ್ ಹಾಕಿದ ತಕ್ಷಣ ಇದಕ್ಕೆ ಹೋಗೋದಿಲ್ಲ, ಮ್ಯಾಕ್ಸಿಮಮ್ ಹೋಗೋದಿಲ್ಲ. ಏನು ಮಾಡಬೇಕು, ಅವನು ಚೇಂಜ್ ಮಾಡ್ತಾ ಹೋಗು. ಅದು ಮತ್ತೆ ಅದ್ರ ಮೇಲೆ ಇಲ್ಲ ಸ್ಟಾಪ್, ಮಿನಿಮಮ್ ಹಾಕಿ ಹೇಳಿರ್ತಾರೆ. ಭಾರಿ ಸೈಕೆ ಒದ್ದಾಡ್ತಾರೆ, ಕಡಿಮೆ ಯಾರು ಬರ್ತಾರೆ, ನೀವು ಸ್ವಲ್ಪ ಜಾಸ್ತಿ ಮಾಡಿ ಯಾಕೆ ಒದ್ದಾಡ್ತೀರಿ ಅಂತ ಕೇಳಿದ್ರೆ ಹಾಗೆ ಇವನಿಗೆ ಅದು ಗೊತ್ತಿಲ್ಲ, ಅಷ್ಟೊಂದು ಅಡ್ಜಸ್ಟ್ ಮಾಡ್ತಿರ್ತಾರೆ. ಆ ಥರ ಅಲ್ಲ, ಇವತ್ತು ಎಷ್ಟೇ ಬರೋತಿರೋದು ಅದಕ್ಕೊಂದು ಎಂಡ್ ಇದೆ. ಬಟ್ ಇರೋದನ್ನು ಅವೇಲ್ ಮಾಡ್ಕೋಬೇಕು, ಅದು ಮುಖ್ಯ. ಇರೋದನ್ನು ಅವೇಲ್ ಮಾಡ್ಕೊಳ್ಳೋದು ಜ್ಞಾನಿಗಳ ರಕ್ಷಣೆ, ಅದರಲ್ಲೇ ಕಡಿಮೆ ಮಾಡ್ಕೊಳ್ಳೋಕೆ ಹೋದರೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಹೌದು, ಅದು ಬೇರೆ. ಇದು ಮೋಕ್ಷದಲ್ಲಿ ಅದೇ ಆ ಅರ್ಥ. ಅವ್ರ ಯೋಗ್ಯತೆ ಮೀರಿದ ಮೇಲೆ ಇಲ್ಲ. ಕರ್ಮಸುಖಿ ಅಂಗೀಕೃತೆ ಇತಿ ಶೇಷ ಶರೀರೇಂದ್ರಿಯರಹಿತಸ್ಯ ಮುಕ್ತಸ್ಯ ಕಥಂ ವಿಷಯಾನುಭವೇ ಶಕ್ತಿ ಇತ್ಯತಃ ಅನುಭವೇ. ಮೋಕ್ಷದಲ್ಲಿ ಶರೀರ ಇಲ್ಲ, ಇಂದ್ರಿಯ ಇಲ್ಲ, ಅನುಭವ ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳಿದರೆ ದೇವರ ಅನುಗ್ರಹ ಅಂತ ಹೇಳಿಬಿಟ್ಟು ಅದಕ್ಕಾದ್ರೆ ಬೇರೆ ಉತ್ತರ ಕೊಟ್ಟಾಗಿದೆ. ಈಗಾಗಲೇ ಏನಂತ ಅಲ್ಲಿ ಇದ್ದೇ ಇದೆ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಇಟ್ಕೊಂಡು ಯೋಚನೆ ಮಾಡಬೇಡಿ, ದೇವರು ಮಾಡಿಸ್ತಾನೆ. ಆದರೆ ನಿಜವಾಗ್ಲೂ ಕೂಡ ಏನಿದೆ ಅವನಿಗೆ, ಸ್ವರೂಪ ಇಂದ್ರಿಯೇ ಇರೋದ್ರಿಂದ, ಸ್ವರೂಪ ದೇಹ ಇದೆ, ಸ್ವರೂಪ ಇಂದ್ರಿಯ ಇದೆ, ಆದ್ದರಿಂದ ಭೋಗಶಕ್ತಿನೂ ಇದೆ. ಇದಾಗಲಿ ಎಲ್ಲ ಹೇಳಿದ್ದಾರೆ, ಬ್ರಾಹ್ಮೇಣ ಜೈಮಿನಿ ಇತಿ ಬ್ರಹ್ಮಸೂತ್ರ. ಅದರ ಭಾಷ್ಯದಲ್ಲೆಲ್ಲ ವಿಷಯ ಬಂದೋಗಿದೆ. ಕಿಂಚ ಮುಕ್ತಿಯಲ್ಲಿ ವಾದ ಉಂಟು, ಒಂದು ಶರೀರನೇ ಇಲ್ಲ, ಶರೀರ ಇಲ್ಲ, ಇಂದ್ರಿಯ ಇಲ್ಲ ಅಂತ ಕೆಲವು ವೇದವಾಕ್ಯ ಹೇಳ್ತಾ ಇದೆ. ಶರೀರ ಇಂದ್ರಿಯ ಇನ್ನೊಂದು ಕೆಲವು ವೇದವಾಕ್ಯ ಹೇಳ್ತಾ ಇದೆ. ಆಗ ಗೊಂದಲ ಬಂತು, ಉತ್ತರ ಕೊಡಬೇಕಾದ್ರೆ ವೇದವ್ಯಾಸ ಉತ್ತರ ಕೊಡ್ತಾರೆ. ಅದಕ್ಕೆ ಇಲ್ಲ, ಎಲ್ಲೆಲ್ಲಿ ಶರೀರ ಇಲ್ಲ, ಇಂದ್ರಿಯ ಇಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ಅರ್ಥ ಪ್ರಾಕೃತ ಶರೀರ ಇಲ್ಲ ಅಂತ ಅರ್ಥ. ದೇವರಿಗೆ ಹೇಗೆ ಹೇಳ್ತೇವಲ್ಲ ಹಾಗೆ, ದೇವರು ನಿರಾಕಾರ ಅಂತ ಹೇಳಿದರೆ ಪ್ರಾಕೃತಾಕಾರ ವರ್ಜಿತ ಅಂತ ಹೇಗೆ ಅರ್ಥನೋ, ಮೋಕ್ಷದಲ್ಲಿ ಮುಕ್ತನಿಗೆ ಶರೀರ ಇರೋದಿಲ್ಲ ಅಂತ ಕೇಳಿದರೆ ಪ್ರಾಕೃತ ಶರೀರ ಇರೋದಿಲ್ಲ ಅಂತ ಅಷ್ಟೇ ಅರ್ಥನೇ ಹೊರತು ಶರೀರ ಇಲ್ಲ ಅಂತ ಅರ್ಥ ಅಲ್ಲ. ಇಂದ್ರಿಯಗಳಿಲ್ಲ ಅಂದರೂ ಅದೇ ಅರ್ಥನೇ. ಆ ಉತ್ತರ ಕೊಟ್ಟಾಗಿದೆ ಈಗಾಗಲೇ. ಅದಿಲ್ಲ ಅಂತ ಇಟ್ಕೊಂಡ್ರು ಅಂತ ವಾದ ಮಾಡಿದರೆ ದೇವರ ಅನುಗ್ರಹ ಏನು ಬೇಕಾದ್ರೆ ಮಾಡ್ತಾನೆ, ಅದು ಇನ್ನೊಂದು ಅರ್ಥ. ಬಟ್ ಆ್ಯಕ್ಚುಲಿ ಇದ್ದದ್ದನ್ನೇ ಮಾಡ್ತಾರೆ ಎಂಬುದು ನಿಜವಾದ ಅರ್ಥ. ಬ್ರಾಹ್ಮೇಣದಿ ಕಿಂಚ ಕಾಮರೂಪಿ ಅನುಸಂಚರ ನಿತ್ಯಾದಿ ಲೀಲಾ ವಿಗ್ರಹ ಗ್ರಹಣ ಶ್ರುತೇಶ್ಚ ಮುಕ್ತಸ್ಯ விஷயானுபவோ யுஜ்யதே இத்யாஹ ஸ்ருதேஷ்சை காமரூபி அனுசஞ்சரன் இத்தியாதி லீலா விக்கிரக கிரகண ஸ்ருதேஷ்ச. ಮತ್ತೆ ಇದೇ ಅಂತ ಹೇಳೋದಕ್ಕೆ ಒಂದು ಆಧಾರ ಇದ್ದೇ ಇದೆ ಶ್ರುತಿಯಲ್ಲಿ. ಕಾಮರೂಪಿ ಆಗ್ತಾನೆ ಅಂತ ಹೇಳಿದ ಮೇಲೆ ಆ ಕಾರಣ ಇಲ್ಲ ಅಂತ ಅರ್ಥ ಹೇಗಾಗುತ್ತೆ? ಮುಕ್ತನಾದವನು ಕಾಮರೂಪಿಯಾಗಿ ಸುಖ ಅನುಭವಿಸ್ತಾನೆ ಅಂತ ಹೇಳಿದಾಗ ಮುಕ್ತನಿಗೆ ಏನಿದೆ ಅಂತಾಯ್ತು? ದೇಹ ಇದೆ, ಅದು ಅಪ್ರಾಕೃತ. ಅದೇ ಉತ್ತರ. ನಾನು ಇತ್ಯಾದಿ ಲೀಲಾ ವಿಗ್ರಹ, ಲೀಲಾ ವಿಗ್ರಹ ಅಂದರೆ ಶರೀರ, ವಿಗ್ರಹ ಶರೀರ, ಲೀಲೆಯಿಂದ ವಿಗ್ರಹ ಗ್ರಹಣ ಸ್ವೀಕಾರ ಮಾಡ್ತಾನೆ ಶ್ರುತಿ ಹೇಳ್ತಾ ಇರೋದ್ರಿಂದ ಈ ಅರ್ಥ ಸರಿಯಾದದ್ದು. ಮುಕ್ತಸ್ಯ ವಿಷಯಾನುಭವೋ ಯುಜ್ಯತೆ ಇತ್ಯಾಹ ಪುನಃ ಶ್ರುತೇಶ್ಚ ಇತಿ. ನಾನು ಯದೇತತ್ ಉದಾಹೃತಾಸು ಶ್ರುತಿಷು ವಿಷಯೇಚ್ಛಾಧಿಕಂ ಶ್ರೂಯತೆ ತತ್ ಚರಮಶರೀರ ಪಾತಾತ್ ಪೂರ್ವಕಾಲೀನಂ ಕಿಂ ನ ಸ್ಯಾತ್ ಇತ್ಯತಃ ನವೇತಿ. ಇದೆಲ್ಲ ಕೂಡ ಯದೇತದ್ ಉದಾಹೃತಾಸು ಶ್ರುತಿಷು ವಿಷಯೇಚ್ಛಾಧಿಕಂ ಶ್ರೂಯತೆ, ಉಲ್ಲೇಖ ಮಾಡಿರ್ತಕ್ಕಂಥ ಶ್ರುತಿಗಳಲ್ಲಿ ಪಿತೃಲೋಕ ಕಾಮೋಭವತಿ ಇತ್ಯಾದಿ ಹೇಳಿದ್ದೇರಲ್ಲ, ಇದೆಲ್ಲ ಇಲ್ಲಿ ಮೊದಲೇ ಅಂತ ಯಾಕೆ ಹೇಳಬಾರ್ದು? ಶರೀರ ಪಾತಾತ್ ಪೂರ್ವಕಾಲೀನಂ, ಯಾವ ಶರೀರ? ಚರ್ಮ ಶರೀರ. ಕೊನೆ ದೇಹ ಬಿಡೋದಕ್ಕಿಂತ ಮುಂಚೆ ಇಲ್ಲೇ ಅನುಭವಿಸ್ತಾನೆ ಅಂತ ಅದಕ್ಕೆ ಹೇಳಬಾರ್ದು ಅಂದರೆ ಹೇಳಬಾರ್ದು ಅಂತ ಕಾರಣ ಕೊಟ್ಟರು. ಅಸ್ಮಾತ್ ಶರೀರ ಸಮುತ್ಥಾಯ ಅಲ್ಲಿ ಹೇಳಿದ್ದಾರೆ. ಈ ಶರೀರ ಬಿಟ್ಟು ಹೋದ ಮೇಲೆ ಇದೆಲ್ಲ ನಡೆಯುತ್ತೆ ಅಂತ ಹೇಳಿರೋದ್ರಿಂದ ಇದು ಮುಕ್ತಿಯ ವಿಷಯನೇ ಹೊರತು ಸಂಸಾರದ ವಿಷಯ ಅಲ್ಲ. ಅಸ್ಮಾತ್ ಲೋಕಾತ್ ಪ್ರೇತ್ಯ ಏತಮ್ ಆನಂದಮಯಂ ಇತ್ಯಾದಿ ಉತ್ತರತ್ರ ಶ್ರವಣಾತ್ ಇತ್ಯಾದಿ ಇತಿ ಕ್ರಿಯಾ ವಿಶೇಷಣ ಇತ್ಯಾದಿ ಮುಂದೆ ಅದೇ ಶ್ರುತಿಗಳಲ್ಲಿ ಬಂದಿರೋದ್ರಿಂದ ಆ ಅರ್ಥನೆ ಮಾಡಬೇಕೆ ಹೊರತು ಈ ಅರ್ಥ ಕಸಂಕೋಚ ಮಾಡೋದಕ್ಕೆ ಹೋಗ್ಕೊಡುದು ಅಂತ ಅರ್ಥ. ತದುಕ್ತಮಪಿ ಸೂತ್ರಕೃತ ಇತ್ಯರ್ಥ, ಅದೆಲ್ಲ ಸೂತ್ರಕಾರರೇ ಹೇಳಿಬಿಟ್ಟಿದ್ದಾರೆ ಅಂತ ಅರ್ಥ ಬರ್ತದೆ. ನಚ ಏಕೀಭೂತ ಏವ ಬ್ರಹ್ಮಣ ಸಹ ಮಗ್ನಸ್ಯ ಹಿ ಪರೇ ಜ್ಞಾನೇ ಖಿನ್ನ ದುಃಖತರಂ ಭವೇತ್ ಇತ್ಯಾದಿ ಇತ್ಯಾದಿ ನಿಂದನಾತ್ ಮೋಕ್ಷಧರ್ಮೇ ಪರಿಹಾರೇ ಪೃಥಕ್ ಭೋಗಾಭಿಧಾನಾಚ್ಯ. ಹಾಗೊಂದು ಪ್ರಶ್ನೆ ಬಂತು. ನಚ ಏಕೀಭೂತ ಏವ ಬ್ರಹ್ಮಣ ಸಹ, ಅಲ್ರಿ ಮುಕ್ತಿಯೊಳಗೆ ಬೇರೆ ಪ್ರಶ್ನೆ ಬರೋದೇ ಇಲ್ವಲ್ಲ, ಬ್ರಹ್ಮೈಕ್ಯ ಹೊಂದಿಬಿಟ್ಟಿರ್ತಾನಲ್ಲ ಅಂತ ಕೇಳಿದವ್ ಅದಕ್ಕೆ ಹೇಳ್ತಾರೆ. ಅದ್ವೈತೇನಾಸ್ತು ಅದ್ವೈತವಾದೇನ ಸ್ತಾಹು ಟೀಕಾರ ಹೇಳ್ತಾರೆ. ಅದ್ವೈತವಾದಿಗಳು ಹೀಗೆ ವಾದ ಮಾಡ್ತಾರೆ, ಬ್ರಹ್ಮ ಏಕಮೇವ ತತ್ವ ತದೇವ ಉಪಾಧಿ ಭೇದ ಭಿನ್ನಂ ಜೀವಭಾವಂ ಪ್ರತಿಪದ್ಯತೆ. ಇದಕ್ಕೆಲ್ಲ ಏನು ಓದಿರಬೇಕು? ಉಪಾಧಿ ಖಂಡನ ಅದೆಲ್ಲ ಬಂದುಬಿಟ್ಟಿದೆ ಆಗಲೇ. ಉಪಾಧಿಯಿಂದಾಗಿ ಬೇರೆ ಅಂತ ಕಾಣ್ತಾನೆ, ಇರೋದು ಒಂದೇ ಆತ್ಮ ಅಂತ ಹೇಳಿದ್ದೇವಲ್ಲ ಅಂತ ಕೇಳಿದರೆ, ಗಗನವಿವ ಘಟದು ಘಟಾದ್ಯುಪಾಧಿ ಭಿನ್ನಂ ಘಟಾಕಾಶಾದಿತ್ವಂ ತತ್ರ ಯಸ್ಯ ಜೀವಸ್ಯ ಜ್ಞಾನ ಉತ್ಪನ್ನಂ ಸ ಬ್ರಹ್ಮಣ ಏಕೀಭವತಿ ಘಟನಾಶೇ ಘಟಾಕಾಶ ಇವ ಮಹಾಕಾಶೇನ ಇತಿ ತತ್ರೈಕೇ ಜೀವ ಬ್ರಹ್ಮಭೇದಸ್ಯ ಉಪಾಧೇಶ್ಚ ಮಿಥ್ಯಾತ್ವಂ ಮನ್ಯಂತೆ ಅನ್ಯೇ ಚ ಸತ್ಯತ್ವಂ ಯಥಾ ಸಜ್ಞಾನಿ ಬ್ರಹ್ಮಣ ಏಕೀಭೂತ ತದಾ ಸಕಲಸ್ಯ ಕ್ರಿಯಾಕಾರಕ ಫಲಲಕ್ಷಣ ಭೇದಸ್ಯ ಪ್ರವಿಲಯಾತ್ ಕುತೋ ವಿಷಯಭೋಗ ಯದರ್ಥಂ ಸುಕೃತಸ್ಯ ಅವಸ್ಥಾನಮಿತಿ. ಅದಕ್ಕೆ ಹೇಳ್ತಾರೆ ಇದಿಷ್ಟು ಅದ್ವೈತಿ ಹೇಳ್ತಕ್ಕಂಥ ವಾದದ ಅನುವಾದ ಇದು. ಬ್ರಹ್ಮ ಏಕಮೇವ ತತ್ವಂ, ಬ್ರಹ್ಮ ಒಂದೇನೇ ತತ್ವ, ಅವ್ರ ವಾದ ಇಷ್ಟೇ. ಶ್ಲೋಕಾರ್ಥೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ, ಅವ್ರ ಮಾತಿದ್ರು. ಅವ್ರ ಗ್ರಂಥಕೋಟಿ ಏನು ಬರೆದಿದ್ದೆ ನಾವು ಅದರೆಲ್ಲ ಇರೋ ಒಂದು ಸಾರಾಂಶ ಇಷ್ಟೇ, ಅರ್ಧ ಶ್ಲೋಕದ ಸಾರಾಂಶ ಏನದು? ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮ ಇವ ನಾಪರ, ಅದ್ವೈತದ ಸಾರಾಂಶ ಇದಿಷ್ಟು ಅರ್ಧ ಶ್ಲೋಕದಲ್ಲಿ. ಅದ್ವೈತದ ಇಡೀ ಸಮ್ಮರಿ ಬ್ರಹ್ಮ ಸತ್ಯಂ, ಬ್ರಹ್ಮ ಒಂದೇ ಸತ್ಯ, ಆಮೇಲೆ ಜಗನ್ ಮಿಥ್ಯಾ ಜಗತ್ತೆಲ್ಲ ಸುಳ್ಳು, ಆಮೇಲೆ ಮತ್ತೆ ಜೀವ ಗತಿ ಏನು ಅಂದರೆ ಜೀವೋ ಬ್ರಹ್ಮ ಇವ ನಾಪರ, ಜೀವ ಬ್ರಹ್ಮನೇ ಹೊರತು ಬೇರೆಯವನಲ್ಲ, ಇಷ್ಟೇ ಅದ್ವೈತ. ಅದನ್ನು ಹೇಳ್ತಾರೆ ಬ್ರಹ್ಮ ಏಕಮೇವ ತತ್ವಂ, ತತ್ವ ಅಂದರೆ ಬ್ರಹ್ಮ ಒಂದೇ, ಅವ್ರ ತತ್ವ ಸಂಖ್ಯಾರ ಒಂದೇ ಅವರು, ಏನು ತತ್ವ ಸಂಖ್ಯಾರ ಭಾರಿ ಸುಲಭ ತಿಳ್ಕೊಳ್ಳೋದಕ್ಕೆ. ಬ್ರಹ್ಮ ಒಂದೇ ತತ್ವ, ನಮ್ಮ ಸ್ವತಂತ್ರ ಅಸ್ವತಂತ್ರಂಚ ವಿವಿಧ ತತ್ವ ಅಸ್ವತಂತ್ರ ತತ್ವ ಒಪ್ಲೇ ಇಲ್ಲ ಅವರು. ತದೇವ ಉಪಾಧಿ ಭೇದ ಭಿನ್ನಂ ಜೀವಭಾವಂ ಪ್ರತಿಪದ್ಯತೆ, ಜೀವರಿದ್ದಾರಲ್ಲ ಅಂತ ಕೇಳಿದರೆ ಉಪಾಧಿಯಿಂದಾಗಿ ಹಾಗೆ ಬ್ರಹ್ಮ ಜೀವ ಕಂಡ ಕಾಣ್ತಾನೆ. ಗಗನಮಿವ ಘಟಾದ್ಯುಪಾಧಿ ಭಿನ್ನಂ ಘಟಾಕಾಶಾದಿತ್ವಂ, ಈಗ ಆಕಾಶನೇ ಆಕಾಶ ಒಂದೇ ಇರೋದು, ಘಟಾಕಾಶ ಮಠಾಕಾಶ ಅಂತ ಕರೀತಾರೆ ಇದಿಷ್ಟು ಆಕಾಶ. ಮಠಾಕಾಶ ಅಂದ್ರೇನು? ಒಂದು ಬಿಲ್ಡಿಂಗ್ ಒಳಗಿರೋ ಸ್ಪೇಸು. ಘಟಾಕಾಶ ಅಂದರೆ ಪಾತ್ರೆ ಒಳಗಿರೋ ಸ್ಪೇಸು. ಹಾಗೆಲ್ಲ ಕರಿತೇವೋ ಇಲ್ವೋ, ಅಪ್ಪ ಗಡಿಗೆ ಹೊಡೆದೋದ್ರೆ ಏನಾಗುತ್ತೆ? ಆಕಾಶ ಆಗಿಬಿಡುತ್ತೆ. ಗಡಿ ಬಿಲ್ಡಿಂಗ್ ಬಿದ್ದೋದ್ರೆ ಆಕಾಶ ಆಗಿಬಿಡುತ್ತೆ. ಸೊ ಲಿಂಗಸೆ ಭಂಗ ಆಗಿಬಿಟ್ರೆ ಅದು ಬ್ರಹ್ಮನ ಆಗಿಬಿಡ್ತಾರೆ ಅಂತ ಆ ಎಕ್ಸಾಂಪಲ್ ಕೊಡ್ತಾರೆ, ಚಪ್ಪಾಳೆ ಆಗಿಬಿಡ್ತಾರೆ ಅಂತ. ಇದು ಅವ್ರ ವಾದ. ತತ್ರ ಯಸ್ಯ ಜೀವಸ್ಯ ಜ್ಞಾನ ಉತ್ಪನ್ನಂ ಸ ಬ್ರಹ್ಮಣ ಏಕೀಭವತಿ. ನೂರಾರು ಘಟ ಇದೆ, ನೂರಾರು ಘಟದಲ್ಲಿ ಘಟಾಕಾಶ ಇದೆ. ಯಾವ ಘಟ ಒಡೆಯುತ್ತೋ ಆ ಘಟದ ಆಕಾಶ ಸೇರ್ಕೊಬಿಡುತ್ತೆ. ಯಾವ ಜೀವರು ಬ್ರಹ್ಮಜ್ಞಾನ ಬರುತ್ತೋ ಅವನು ಬ್ರಹ್ಮ ಆಗಿಬಿಡ್ತಾನೆ. ಉಳಿದವರು ಇನ್ನೂ ಬಂದಿಲ್ಲ ಅಂತ ಅರ್ಥ. ಇಷ್ಟೇ ಒಂದು ವಾದ. ಹೇಳೋದು ಒಂದೇ ಬ್ರಹ್ಮ ಅಂತೇಳಿ ಇವೆಲ್ಲ ಕಾರಣ ಕೊಟ್ಟು ಮಿಸ್ಗೈಡ್ ಮಾಡ್ತಾರೆ. ಘಟನಾಶೆ ಘಟಾಕಾಶೆ ಇವ ಮಹಾಕಾಶೇನ ಇತಿ. ಘಟನಾಶವಾದಾಗ ಘಟಾಕಾಶ ಮಹಾಕಾಶದಲ್ಲಿ ಹೇಗೆ ಒಂದಾಗಿ ಬಿಡುತ್ತೋ ಆ ರೀತಿಯಲ್ಲಿ ತತ್ರ ಏಕೆ. ಅದರಲ್ಲಿ ಎರಡು ಗುಂಪು ಮತ್ತೆ ತತ್ರ ಅದ್ವೈತಗಳಲ್ಲೂ ಬೇಕಾಷ್ಟು ಬೆದ್ದಿದೆ, ವಿರೋಧಗಳಿದ್ದಾರೆ ಪರಸ್ಪರ. ತತ್ರ ಏಕೆ ಜೀವ ಬ್ರಹ್ಮಭೇದಸ್ಯ ಉಪಾದೇಶ್ಯ ಮಿಥ್ಯಾತ್ವಂ ಮನ್ಯಂತೆ. ಅದರ ಒಂದು ಗುಂಪಿನವರು ಜೀವ ಬ್ರಹ್ಮಭೇದವು ಉಪಾಧಿಕ, ಆ ಉಪಾಧಿನೂ ಮಿಥ್ಯ, ಮತ್ತೆ ಬ್ರಹ್ಮಭೇದ ಮಿಥ್ಯ ಉಪಾಧಿಯೂ ಮಿಥ್ಯ ಅಂತ ವಾದ ಹೊಂದಿದೆ. ಅನ್ಯೇಚ ಸತ್ಯತ್ವ, ಇನ್ನೂ ಹಾಗಲ್ಲ ಸತ್ಯ ಅಂತ ಒಪ್ತಾರೆ. ಅದ್ವೈತದಲ್ಲೂ ಎರಡು ಭಾಗ, ಸತ್ಯ ಉಪಾಧಿ ಒಪ್ತಕ್ಕಂಥವ್ರು ಕೆಲವರು, ಮಿಥ್ಯೋಪಾಧಿ ಒಪ್ತಕ್ಕಂಥವ್ರು ಕೆಲವರು, ಎರಡನ್ನೂ ಖಂಡನೆ ಮಾಡಿದರು ಉಪಾಧಿ ಖಂಡನದೊಳಗೆ. ಅಲ್ಲಲ್ಲ ಅದು ಬೇರೆ, ಏಕಜೀವ ಭೋಜೀವವಾದ ಬೇರೆ, ಸತ್ಯೋಪಾಧಿ ಮಿಥ್ಯೋಪಾಧಿ ಬೇರೆ. ಅರ್ಥ ಏನು ಅಂದರೆ ಇಲ್ಲಿರೋದು ದಾಸು ಒಂದು ಸ್ಫಟಿಕದ ಮಣಿ, ಪಕ್ಕ ಅದು ಕೆಂಪು ಕಾಣ್ತಾ ಇದೆ, ಪಕ್ಕದಲ್ಲಿ ದಾಸವಾಳ ಹೂವಿದೆ, ಆದ್ದರಿಂದಾಗಿಯೇ ಕೆಂಪು ಕಾಣುತ್ತೆ ಅಂತ ಪ್ರಶ್ನೆ. ಸೊ ಕೆಂಪು ಕಾಣೋದಕ್ಕೇನು ಕಾರಣ? ದಾಸವಾಳದ ಹೂವು. ಉಪಾಧಿ ಅಂದರೆ ಯಾವುದೀಗ? ದಾಸವಾಳದ ಹೂವು. ಈ ಪ್ರಶ್ನೆ ದಾಸವಾಳದ ಸತ್ಯನೋ ಮಿಥ್ಯನೋ ಅಂತ ಪ್ರಶ್ನೆ. ಅದರಲ್ಲಿ ಎರಡು ವಾದಗಳು, ಸತ್ಯ ಉಪಾಧಿ ಸತ್ಯ ದಾಸವಾಳದ ಹೂ ಬಿಟ್ಟಾಗ ಕಾಡುತ್ತೆ ಅಂತ ಒಂದು ವಾದ, ಇಲ್ಲ ಮಿಥ್ಯ ದಾಸವಾಳದ ಹೂವಿದ್ದ ಕಾಡುತ್ತೆ ಅಂತ ಇನ್ನೊಂದು ವಾದ. ಅದು ಸತ್ಯೋಪಾಧಿ ಮಿಥ್ಯೋಪಾಧಿ ಅಂತ ಎರಡು ಅಂಶ. ಈಗ ಯಾತಕ್ಕೆ ಪ್ರಶ್ನೆ ಬಂತು ಅಂದರೆ ಇದು ಸತ್ಯವೋ ಸುಳ್ಳು ಅಂತ ಪ್ರಶ್ನೆ ಕೇಳ್ತೀವಿ ನಾವೀಗ. ಈ ದಾಸವಾಳದ ಸತ್ಯನೋ ಸುಳ್ಳು ಅಂದರೆ ಆ ಸುಳ್ಳು ಓದ್ಬಿಟ್ರೆ ಮತ್ತೆ ಯಥಾ ಪ್ರಕಾರ ಉಪಾಧಿರೇ ಇಲ್ಲ ಅಂತಾಯ್ತು, ಸತ್ಯ ಅಂದ್ಬಿಟ್ರೆ ಅದ್ವೈತ ಹೋಯ್ತು. ಈ ಭಾಗ ಇದೆ, ಅದಕ್ಕೋಸ್ಕರ ಎರಡು ಗುಂಪು ಮಾಡ್ಕೊಂಡಿದ್ದಾರೆ. ಅದು ಇದು ಒಬ್ರು ಕೂಡ ಈ ಉತ್ತರ ಇನ್ನೊಬ್ರು ಕೊಡೋಣ, ಯಾರು ಬೇಕಾದ್ರೆ ನಡೀಲಿ ಅಂತ ಅವ್ರು ವಾದ. ಇಬ್ಬರು ಮಾತಾಡ್ಕೊಳ್ಳೋದು ಇದು ಇಬ್ಬರು ಹೇಳಿ ಯಾವ ಸರಿ ಆದರೆ ಆಗಲಿ ಅಂತೇಳಿ ಎರಡೂ ತಪ್ಪು ಅಂತ ಹೇಳ್ತಾರೆ. ಅನ್ಯೇಚ ಸತ್ಯತ್ವ ಯದಾಚ ಸಜ್ಞಾನಿ ಬ್ರಹ್ಮಣ ಏಕೀಭೂತ ತದಾ ಸಕಲಸ್ಯ ಕ್ರಿಯಾಕಾರಕ ಫಲ ಲಕ್ಷಣ ಭೇದಸ್ಯ ಪ್ರವಿಲಯಾತ್ ಕುತೋ ವಿಷಯ ಭೋಗ ಯದರ್ಥಂ ಸುಕೃತಸ್ಯ ಅವಸ್ಥಾನಮಿತಿ. ಇವು ಏನೇ ಆಗಿದ್ದರೂ ಕೂಡ ಆ ಜ್ಞಾನಿ ಬ್ರಹ್ಮನಂದು ಐಕ್ಯ ಹೊಂದಿದ ಮೇಲೆ, ಉಪಾಧಿ ಏನಾರ ಹಾಕ್ಕೊಂಡು ಹೋಗಲಿ, ಬ್ರಹ್ಮನ ಐಕ್ಯ ಹೊಂದಿದ ಮೇಲೆ ಕ್ರಿಯಾಕಾರಕ ಫಲಲಕ್ಷಣ ಭೇದಸ್ಯ ಪ್ರಬಿಲಯಾತ್. ಕ್ರಿಯಾಭೇದ ಇಲ್ಲ, ಕಾರಕ ಭೇದ ಇಲ್ಲ, ಅದೆಲ್ಲ ನಾಶ ಆಗೋಗ್ಬಿಟ್ಟಿದೆ. ಈ ವಿಷಯ ಭೋಗ ಎಲ್ಲಿಂದ ಬಂತೀಗ? ಪದಾರ್ಥನೇ ಇಲ್ಲ ಅಂದಮೇಲೆ ವಿಷಯ ಭೋಗ ಎಲ್ಲಿಂದ ಬಂತು ಅಂತ ಅವನು ವಾದ. ಜೀವ ಇಲ್ಲ, ಬ್ರಹ್ಮನಾಗಿಬಿಟ್ಟಿದ್ದಾನೆ, ಜಗತ್ತಿಲ್ಲ, ಸುಳ್ಳಾಗಿದೆ, ಇರೋದು ಬ್ರಹ್ಮ ಒಂದೇ, ಅನುಭವ ಎಲ್ಲಿಂದ ಮಾಡ್ತಾನವನು? ಆದ್ದರಿಂದ ಮುಕ್ತಿಯಲ್ಲಿ ಏನಿಲ್ಲ, ಸುಖಾನುಭವ ಇಲ್ಲೇ ಇಲ್ಲ, ವಿಷಯಾನುಭವ ಇಲ್ಲೇ ಇಲ್ಲ ಅಂತ ವಾದ ಮಾಡ್ತಾರೆ. ಅದಕ್ಕೆ ಉತ್ತರ ತದ್ದೂಷಯತಿ, ಮತವನ್ನು ಖಂಡನೆ ಮಾಡ್ತಾರೆ. ನಚೇತಿ ಏವ ಶಬ್ದೇನ ಭೇದ ಭೇದಾಭೇದವು ನಿರಾಕರೋತಿ ನಚ ಏಕೀಭೂತ ಏವ ಬ್ರಹ್ಮಣ ಸಹ. ಇನ್ನೊಂದು ಪಕ್ಷನೂ ಹೋಯ್ತು ಇದರಿಂದ, ಒಂದು ಪಕ್ಷ ಅಭೇದ ಹೇಳೋ ಪಕ್ಷ, ಇನ್ನೊಂದು ಭೇದಾಭೇದ ಹೇಳೋ ಪಕ್ಷ. ನಮ್ಮದು ಯಾವ ಪಕ್ಷ? ಭೇದ ಹೇಳೋ ಪಕ್ಷ. ಭೇದಾಭೇದ ಪಕ್ಷದ ಏವ ಅಂತ ಹೇಳಿದ್ರಿಂದ ಅಭೇದ ಪಕ್ಷದ ಜೊತೆಗೆ ಯಾವುದು ಹೋಯ್ತೋ ಭೇದಾಭೇದ ಪಕ್ಷ. ಭೇದಾಭೇದ ಅಂದ್ರೇನು? ಭೇದನೂ ಇದೆ ಅಭೇದನೂ ಇದೆ. ಅವ್ರ ಪ್ರಕಾರ ಅಭೇದ, ನಮ್ಮ ಪ್ರಕಾರ ಭೇದ. ಇನ್ನೊಬ್ರು ಭೇದಾಭೇದ ಅಂತ ಅಂದ್ಕೊಂಡ, ಭೇದಾಭೇದ ಎರಡೂ ಇದೆ ಅಂತ ಹೇಳಿದ, ಆ ಪಕ್ಷನೂ ಹೋಯ್ತು. ಪರಂ ಪ್ರವಿಲಯ ವಿಲಯ ಲಯ ವಿಲಯ ಪ್ರವಿಲಯ ಸಂಪೂರ್ಣ ನಾಶವಾಗಿರೋದ್ರಿಂದ ಅಂತ ಅರ್ಥ. ಲಯವಾಗೋದು, ವಿಲಯವಾಗೋದು, ಪ್ರವಿಲಯವಾಗೋದು. ಏನು ಅವಿದ್ಯಾದಿ ಉಪಾಧಿ ಸಂಪೂರ್ಣ ನಾಶವಾಗಿರೋದ್ರಿಂದ ಮೋಕ್ಷದಲ್ಲಿ ಈ ಭೇದ ಕಾಡ ಚಾನ್ಸೆ ಇಲ್ಲ ಅಂದಮೇಲೆ ವಸ್ತುಗಳು ಇಲ್ಲ, ಜೀವನೂ ಇಲ್ಲ, ಸುಖಾನುಭವದ ಪ್ರಶ್ನೆನೇ ಬರಲಿಲ್ಲ ಅಂತ ತಮ್ಮ ಕಂಟಿನ್ಯೂ ಕನ್ಕ್ಲೂಡ್ ಮಾಡಕ ಮಾತಾಡುತ್ತಾರೆ. ಪರಮಾತ್ಮ ನಮಾಸಾಧ್ಯ ತದ್ಭೂತ ಯತಯೋ ಮಲಾಹ ಅಮೃತತ್ವಾಯ ಕಲ್ಪಂತೆ ನನಿವರ್ತಂತೆ ಚ ಅಭಿಭೋಹೋ ಇತಿ ಭೀಷ್ಮೇಣ ತಸ್ಮಿನ್ ಭೂತಾ ತದ್ಭೂತಃ ಇತ್ಯಭಿಪ್ರಾಯೇಣ ಭುಕ್ತೆ ಮುಕ್ತಃ ತದ್ಬ್ರಹ್ಮೈವ ಭೂತಃ ಇತಿ ಅರ್ಥಾಂತರಮಾಶಂಕ್ಯ ಯುಧಿಷ್ಠಿರೇಣ ಆಜನ್ಮ ಮರಣಂ ವಾತೆ ಸ್ಮರಂತ್ಯುತ ವಾ ಅನಘ ಇತಿ ವಿಕಲ್ಪ ಪೃಷ್ಟಂ. ಯದಿ ಜ್ಞಾನಿನೋ ಮುಕ್ತೌ ಬ್ರಹ್ಮಣಾ ಏಕೀಭವಂತಿ ತದಾ ಏವಂ ವಾಚ್ಯಂ ಕಿಂತೇ ಸಂಸಾರ ಅನುಭೂತಂ ದುಃಖಂ ಸ್ಮರಂತ್ಯುತ ನ ಇತಿ ಆದ್ಯಸ್ಯ ದೂಷಣ ಮುಕ್ತಂ. ಮೋಕ್ಷೋ ದೋಷೇ ದೋಷೋ ಮಹಾನೇಶಃ ಪ್ರಾಪ್ಯ ಸಿದ್ಧಿಂ ಗತಾನ್ ಋಷೀನ್ ಯದಿ ತತ್ರೈವ ವಿಜ್ಞಾನೇ ವರ್ತಂತೆ ಯತಯಃ ಪರೇ. ಪೂರ್ವಂ ಸಿದ್ಧಂ ಗತಾನ್ ಋಷೀನ್ ಪ್ರಾಪ್ಯ, ತುಂಬ ವಿಸ್ತಾರ ಬರೀತಾರೆ ಅದಕ್ಕೆ. ಪ್ರಶ್ನೆ ಎಷ್ಟು ನೋಡಿ ಈಗ, ತದ್ದೂಷ ಏನು? ಭೀಷ್ಮಾಚಾರ್ಯರು ಉಪದೇಶದ ಪ್ರಸಂಗ ಶಾಂತಿ ಪರ್ವದೊಳಗೆ ಪ್ರಶ್ನೆ. ಪರಮಾತ್ಮಾನ ಮಾಸಾಧ್ಯ ತದ್ಭೂತ ಯತಯೋ ಅಮಲಾಹ ಅಮೃತತ್ವಾಯ ಕಲ್ಪಂತೆ ನಾನಿವರ್ತಂತಿ ಚಾಭಿ ಭೋಹೋ. ಇದು ಭೀಷ್ಮರ ಮಾತಿದೆ. ಇದು ಭೀಷ್ಮೇಣ ಭೀಷ್ಮಾಚಾರ್ಯ ಹೇಳಿದರು, ಪರಮಾತ್ಮಾನ ಮಾಸಾಧ್ಯ, ಪರಮಾತ್ಮನ ಹತ್ರ ಹೋದ ಮೇಲೆ ತದ್ಭೂತಾ ಯತಯೋ ಅಮಲಾಹ ಅಲ್ಲಿರ್ತಕ್ಕಂತಹ ನಿರ್ಮಲರಾದ ಯತಿಗಳು, ಯತಿಗಳು ಸನ್ಯಾಸಿಗಳು ಅಂತ ಅಷ್ಟೇ ಅರ್ಥ ಅಲ್ಲ, ಸಾಧಕರಾದ ಜೀವರು ಅಮೃತತ್ವಾಯ ಕಲ್ಪಂತೆ ಮುಕ್ತರಾಗಿ ಬಿಡ್ತಾರೆ. ನಾನಿವರ್ತಂತಿ ಚಾಭಿಭೋಹು, ವಾಪಸ್ ಬರೋದೇ ಇಲ್ಲ. ಇದು ಭೀಷ್ಮಾಚಾರ್ಯ ಹೇಳಿದರು. ಇತಿ ಭೀಷ್ಮೇಣ ತಸ್ಮಿನ್ ಭೂತಾಹ, ಅಲ್ಲಿ ನೋಡಿ ತದ್ಭೂತಾಹ ಅಂದರೆ ತಸ್ಮಿನ್ ಭೂತಾಹ, ಪರಮಾತ್ಮನಲ್ಲಿರ್ತಕ್ಕಂತಹ ಜನಗಳು ಅಂತ ಹೇಳಿದಾಗ ಇತ್ಯಭಿಪ್ರಾಯೇಣ ಮುಕ್ತೆ ಮುಕ್ತಾಹ ತದ್ ಬ್ರಹ್ಮೈವ ಭೂತಾಹ ಇತಿ ಅರ್ಥಾಂತರಂ ಆಶಂಕೆ ಯುಧಿಷ್ಠಿರೇಣ. ಆಗ ಧರ್ಮಾದಿ ಏನು ತಿಳ್ಕೊಂಡ ಅಂತ ತಿಳ್ಕೊಂಡ ಅಂದರೆ ಪ್ರಶ್ನೆ, ಪ್ರಶ್ನೆ ಕೇಳೋದಕ್ಕೆ ಈ ರೀತಿ ಭಾವಿಸ್ತ. ತದ್ಭೂತ ತದ್ಭೂತ ಅಂದ್ರಲ್ಲ ಬ್ರಹ್ಮನೇ ಆಗಿಬಿಟ್ಟ ಅಂತ ಅರ್ಥನಾ ಅಂತ ಕೇಳೋದಕ್ಕೆ ಹೋದ. ಅಂದರೆ ಎಲ್ಲೆಲ್ಲಿಂದ ಗೊಂದಲ ಬರುತ್ತೆ ಅದಕ್ಕೆಲ್ಲ ಪ್ರಶ್ನೋತ್ತರ ಬಂದು ಕ್ಲಿಯರ್ ಗ್ಯಾರಂಟಿ ಬಂದೋಗ್ಬಿಟ್ಟಿದೆ ಆಗಲೇ. ಇವ್ರು ಯಾತಕ್ಕೆ ಕ್ರಿಯೇಟ್ ಮಾಡ್ತಾರೆ ಸುಮ್ಮನೆ ಅಂದರೆ ಉತ್ತರ ಗೊತ್ತಿಲ್ಲದಾಗ ಮಾಡಿಬಿಟ್ಟು ಅದನ್ನು ಕನ್ಫ್ಯೂಸ್ ಮಾಡ್ತಾರೆ. ನೀನೇನು ಪ್ರಶ್ನೆ ಹಾಕ್ಕೋಬೋದು, ಆ ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಟಿದ್ದೀರಿ ಈಗಾಗಲೇ. ಇದು ನಮ್ಮ ಕಲ್ಪನೆ ಅಲ್ಲ, ಅದ್ವೈತ ಸುಳ್ಳು ಅಂತ ನಾವು ಹೇಳ್ತಾ ಇಲ್ಲ, ಅಲ್ಲೇ ಬಂದೋಗಿದೆ ಈಗಾಗಲೇ. ಎಲ್ಲಿ ಅಂದರೆ ಧರ್ಮರಾಜ ಪ್ರಶ್ನೆ ಕೇಳ್ತಾರೆ, ಆ ಜನ್ಮ ಆ ಪ್ರಶ್ನೆಗೆ ನೋಡಿ ಹೇಗಿದೆ ಆ ಥರ. ಇತ್ಯಾಂತರ ವಾಸಿಗೆ ಧಿಷ್ಠರೆ ಆ ಜನ್ಮ ಮರಣಂ ವಾತೆ ಸ್ಮರಂತ್ಯುತ ನವಾನಘ. ಭೀಷ್ಮರೇ ಆ ಮುಕ್ತರಾದ ಮೇಲೆ ಆ ಜನ್ಮ ಮರಣಂ ಅಂತೆ ಸ್ಮರಂತ್ಯುತ, ತಾವು ಹುಟ್ಟಿದ್ದು ಸತ್ಯದಲ್ಲಿ ಜ್ಞಾಪಿಸ್ಕೋತಾರ ಹಿಂದೆ ಅಂತ ಕೇಳಿದ್ರು ಮುಕ್ತರಾದವರು. ಜ್ಞಾಪಿಸ್ಕೋತಾರ ಅಂತ ಪ್ರಶ್ನೆ ಕೇಳಿದಾಗ ಅವ್ರು ಇದ್ದಾರೆ ಅಂತಾಯ್ತಾ ಇಲ್ಲ ಅಂತಾಯ್ತಾ? ಮುಕ್ತರಾದವರು ಏನಾಗಿರ್ಬೇಕು? ಮತ್ತೆ ಐಡೆಂಟಿಟಿ ಕಳ್ಕೊಳ್ಳದೆ ಇರಬೇಕು. ಐಡೆಂಟಿಟಿ ಬಹುವಚನ ಬೇರೆ ಇದೆ, ಐಡೆಂಟಿಟಿ ಕರ್ಕೊಳ್ಳದೆ ಇದ್ದಾರೆ. ನಮ್ಮ ಪ್ರಶ್ನೆ ಹೋದ ಮೊನ್ನೆ ಮರ್ತುಬಿಡ್ಬೇಡಿ ನೆನಪಿರುತ್ತಲ್ಲ ಅಂತ ಕೇಳಿದಾಗೆ, ಮುಕ್ತಿಗೆಲ್ಲ ಹೋದ್ಮೇಲೆ ಸಂಸಾರದಲ್ಲಿ ಹುಟ್ಟು ಸಾವೆಲ್ಲ ಅನುಭವಿಸಿರ್ತಾರಲ್ಲ, ಅದು ಜ್ಞಾಪಕ ಇರುತ್ತೋ ಇಲ್ವೋ ಅಂತ ಪ್ರಶ್ನೆ ಕೇಳಿದ. ಅದಕ್ಕೆ ಉತ್ತರ ಕೊಡಬೇಕು. ಆಶಂಕೆ ಯುಧಿಷ್ಠಿರೇ ಆ ಜನ್ಮ ಮರಣಂ ವಾತೆ ಸ್ಮರಂತ್ಯುತ ನವಾ ಅನಘ. ಅವರು ಜನ್ಮ ಮರಣಾದಿಗಳನ್ನು ಸ್ಮರಣೆ ಮಾಡ್ತಾರೋ ವಾ ಅಥವಾ ಇಲ್ವೋ? ಇದು ವಿಕಲ್ಪ ಪೃಷ್ಠಂ ಇದು ಜ್ಞಾನಿನೋ ಮುಕ್ತೌ ಬ್ರಹ್ಮಣ ಏಕೀಭವಂತಿ ತದಾ ಏವಂ ವಾಚ್ಯಂ ಕಿಂತೇ ಸಂಸಾರಿ ಅನುಭೂತಂ ದುಃಖಂ ಸ್ಮರಂತಿ ಉತ ನಾ ಇತಿ. ಸಂಸಾರ ಅನುಭವಿಸಿ ದುಃಖವನ್ನು ಸ್ಮರಣೆ ಮಾಡ್ತಾರೋ ಇಲ್ವೋ? ಆದ್ಯಶ್ಯ ದೂಷಣ ಮುಕ್ತಂ ಏನಂತ ಮೋಕ್ಷೇ ದೋಷೋ ಮಹಾನೇಶ ಪ್ರಾಪ್ಯ ಸಿದ್ಧಿಂ ಕಥಾನ್ ಋಷೀನ್ ಯದಿ ತತ್ರೈವ ವಿಜ್ಞಾನೇ ವರ್ತಂತೆ ಯತಯಃ ಪರೇ. ಮುಂದಿನ ವಾಕ್ಯ ಒಂದು ಬರುತ್ತೆ, ಮೋಕ್ಷದಲ್ಲಿ ಒಂದು ಮಹಾದೋಷ ಇದೆ ಅಂತ ಹೇಳಿಬಿಟ್ಟು. ಮೋಕ್ಷದಲ್ಲಿ ಒಂದು ಮಹಾದೋಷ ಇದೆ, ಬರೀ ದೋಷನೇ ಇಲ್ಲ ಅಂತ ಇಷ್ಟೊತ್ತು ಹೇಳಿ ಒಂದು ಭಾರಿ ದೇವರಿಗೆ ಒಂದು ಭಾರಿ ದೊಡ್ಡ ದೋಷ ಇದೆ ರೀ ಅಂತ ಹೇಳೋದು. ಅಂತೂ ಸಿಕ್ಕ ದೇವರು ಒಂದು ಕಡೆ ದೋಷ ಸಿಕ್ತ ಅಂತ ಕೇಳಿ ಅವನಿಗೆ ಮರವೇ ಇಲ್ಲ, ಅದೇನು ದೋಷನೋ ಕೂಡ ಅದ ನೋಡೋದಕ್ಕೆ ಏನಾಯ್ತು? ಏನೋ ಹೇಳಿದ್ರು ಬೈತಾರೆ ಅಂತ ನೋಡಿದ್ರೆ ಎಂಥವ್ರು ಇವ್ರು ಒಂದು ತಪ್ಪೇ ಮಾಡೋದಿಲ್ಲ, ಏನು ಮಾಡೋಣ ಅಂತ ಕೇಳಿದರೆ ಏನು ಮುತ್ರಣ ಹಾಗೆ. ಮುಕ್ತಿಗೆ ಹೋದವರು ಮಹಾನೇಶ ಪ್ರಾಪ್ಯ ಸಿದ್ಧಿಂ ಕಥಾನ್ ಋಷೀನ್ ಯದಿ ತತ್ರೈವ ವಿಜ್ಞಾನಿ ವರ್ತಂತೆ ಯತ ಪರಿಜ್ಞಾನದಲ್ಲೇ ಇರ್ತಾರೆ, ಸುಖನೇ ಅನುಭವಿಸ್ತಾ ಇರ್ತಾರೆ ಅಂತ ವಾಕ್ಯ ಇದೆ. ನೋಡೋದಕ್ಕೆ ಏನು ಅನಿಸುತ್ತಿದೋ? ಧರ್ಮಾದಿ ಪ್ರಶ್ನೆ ಏನು ಉತ್ತರ ಕೊಟ್ಟಂತೆ ಆಯ್ತಿದ್ರಿಂದ ಅವರಿಗೆ ಹಿಂದಿನ ಸ್ಮರಣೆನೇ ಇರೋದಿಲ್ಲ ಅಂತ. ಸ್ಮರಣೆ ಬಂದರೆ ಏನಾಗುತ್ತೆ ಅವರಿಗೆ? ದುಃಖ ಆಗಬಹುದು. ಆದ್ದರಿಂದ ಫೇಲ್ ಆಗಿದ್ದು ನೆನೆಸ್ಕೊಂಡ್ಬಿಟ್ರೆ ದುಃಖ ಆಗುತ್ತಲ್ಲ, ಆ ಥರ ದುಃಖ ಆಗಬಹುದಲ್ಲ. ಆದ್ದರಿಂದ ಅವರಿಗೆ ಆ ಜ್ಞಾನ ಇರೋದೇ ಇಲ್ಲ ಅಂತ ಯಾಕೆ ತಿಳ್ಕೊಬಾರ್ದು? ಸಂಸಾರಾವಸ್ಥೆಯಲ್ಲಿ ಅವ್ರು ದುಃಖಪಟ್ಟಿದ್ದರ ಜ್ಞಾನ ಇರೋದೇ ಇಲ್ಲ ಅಂತ ಹೇಳಬಹುದಾ ಅಂತ ಪ್ರಶ್ನೆ. ಯಾವುದಕ್ಕೆ ಹೇಳ್ತಾರೆ? ಸಂಸಾರದಲ್ಲಿ ಮುಕ್ತಿಯ ಮಹಾದೋಷ ಅಂದರೆ ಅಲ್ಲಿ ದುಃಖ ಅನುಭವನೇ ಇಲ್ಲ ಅಂತ ಅರ್ಥ. ಆಗ ನೆನಪೇ ಇಲ್ಲ ಅಂತ ಅರ್ಥ ಮಾಡ್ಬೋದಲ್ಲ ಅಂತ ಕೇಳಿದ್ರೆ ಅರ್ಥ ಮಾಡಬಾರ್ದು ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಮೋಕ್ಷದಲ್ಲಿ ಸಂಸಾರದ ಜ್ಞಾನ ಇದೆ, ಅವನಿಗೆ ದುಃಖಪಟ್ಟ ಜ್ಞಾನ ಇದೆ. ದುಃಖಪಟ್ಟ ಜ್ಞಾನದಿಂದ ಅವನಿಗೇನಿಲ್ಲ, ಮತ್ತೆ ದುಃಖ ಆಗೋದಿಲ್ಲ. ಇವನು ವಾದ ಏನಂದರೆ ಜ್ಞಾನ ಬಂದರೆ ಮತ್ತೆ ದುಃಖ ಆಗುತ್ತಲ್ಲ ಅವನಿಗೆ ಅಂತ ಪ್ರಶ್ನೆ. ಆ ರೀತಿ ದುಃಖ ಆಗೋದಿಲ್ಲ. ಯಾವಾಗಲೂ ಕೂಡ ದುಃಖ ದಾಟಿದವನಿಗೆ ಮತ್ತು ಊಟ ಆಗಿಬಿಡ್ತು, ಹಸಿವೆ ಆಗಿತ್ತು ಮೊದಲು, ಊಟ ಆದರೆ ಹಸಿವೆ ನೆನೆಸ್ಕೊಂಡು ದುಃಖ ಆಗುತ್ತೆ ಅವನಿಗೆ. ಏನಾಗುತ್ತೆ ಅವನಿಗಾಗ? ಖುಷಿ ಆಗುತ್ತೆ ಅಷ್ಟೇ ಹೊರತು ದುಃಖ ಆಗೋದಿಲ್ಲ. ಭಾರಿ ಬಡವ ಒಂದು ಕಷ್ಟಪಟ್ಟು ಮುಂದೆ ಬಂದು ಶ್ರೀಮಂತನಾಗಿಬಿಡ್ತಾನೆ, ಬಡತನ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ಅವನಿಗೆ. ದುಃಖ ಆಗೋದಿಲ್ಲ ಯಾಕೆ? ಈಗ ದುಃಖ ಇಲ್ಲ, ದುಃಖ ಆಗ್ಬೇಕಾದ್ರೆ ಏನಾಗಬೇಕು? ಆಗಿರ್ಬೇಕು. ಮತ್ತು ಪೆಟ್ಟು ಬಿದ್ದ ಜ್ಞಾಪಿಸ್ಕೊಂಡ್ರೆ ಈಗ ನೋವಾಗತ್ತಾ? ಈಗ ನೋವಾಗೋದಿಲ್ಲ. ಪೆಟ್ಟಾಗಿತ್ತು ಅಂತ ಪಾಸ್ಟ್ ಟೆನ್ಸ್ ಬರುತ್ತೆ ಹೊರತು ನೋವಾಗಬೇಕಾದ್ರೆ ಪ್ರೆಸೆಂಟ್ ಟೆನ್ಸ್ ಇರಬೇಕು. ಈಗ ನನಗೆ ಪೆಟ್ಟು ಬಿದ್ದಿದೆ ಅಂತ ತಿಳ್ಕೊಂಡ್ರೆ ದುಃಖ ಆಗುತ್ತೆ, ಪೆಟ್ಟು ಬಿದ್ದಿತ್ತು ಅಂತ ತಿಳ್ಕೊಂಡ್ರೆ ದುಃಖ ಆಗೋದಿಲ್ಲ. ಅಷ್ಟೇ ಅಲ್ಲ, ಕೆಲವು ಹಸಿವು ನಮಗೆ ನಿಜವಾಗ್ಲೂ ಹೋಗಿ ಊಟ ಆದಮೇಲೆ ಖುಷಿ ಆಗೋದು ಯಾವಾಗ ಗೊತ್ತಾ? ಹಸಿವಾಗಿದ್ದ ಜ್ಞಾಪಕ ಇದ್ರೇ ಇವ್ರಿಗೆ ಎಂಜಾಯ್ಮೆಂಟ್ ಬರೋದು. ಇಲ್ಲದವ್ರು ಏನಾಗೋದಿಲ್ಲ, ಅವ್ರು ಊಟ ಮಾಡಿ ಖುಷಿನೇ ಸಿಗೋದಿಲ್ಲ. ಅದಕ್ಕೊಂದು ಮಾತಿದೆ, ಯಾವಾಗಲೂ ಕೂಡ ದುಃಖಪಟ್ಟು ಬಂದ ಅನುಭವಿಸಿ ಸುಖ ಅನುಭವಿಸ್ತಾರಲ್ಲ ಅವರಿಗೆ ಸುಖದ ಎಂಜಾಯ್ಮೆಂಟ್ ಜಾಸ್ತಿ ಅವರಿಗೆ ಆ್ಯಕ್ಚುಲಿ. ಯಾಕೆ? ಬರೀ ಸುಖದಲ್ಲಿ ಇದ್ದವನಿಗೆ ಸುಖದ ಅರ್ಥನೇ ಗೊತ್ತಾಗೋದಿಲ್ಲ. ಬರೀ ಸುಖ ಮಾಡೋವನಿಗೆ ಸುಖದ ಅರ್ಥ ಗೊತ್ತಾಗೋದಿಲ್ಲ. ಕಷ್ಟಪಟ್ಟು ಸುಖ ಬಂದವನು ಏನಾಗುತ್ತೆ? ದುಃಖದ ಅನುಭವ ಸುಖ ಎಂಜಾಯ್ಮೆಂಟ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಈಗ ಅದಕ್ಕೇನೆ ಪ್ರತಿ ದಿವಸ ಊಟ ಮಾಡೋರಿಗೆ ಅನ್ನದ ಮಹತ್ವ ಗೊತ್ತಾಗೋದಿಲ್ಲ, ಏಕಾದಶಿ ಉಪವಾಸ ಇತ್ಯಾದಿ ಮಾಡೋರಿಗೆ ಗೊತ್ತಾಗುತ್ತೆ ಅನ್ನದ ಮಹತ್ವ. ಯಾತಕ್ಕೆ? ಒಂದೇ ಸಿರದಿಲ್ವಲ್ಲ, ಆ ಜ್ಞಾಪಕ ಮಾಡ್ಕೊಂಡವನಿಗೆ ಅವ ಅನ್ನ ಎಷ್ಟು ದುಃಖ ಆಗುತ್ತೆ ಅಂತ ಜ್ಞಾನ ಇರುತ್ತೆ. ಅಂದ ಮಾತ್ರಕ್ಕೇನೆ ಅವನಿಗೆ ದುಃಖ ನೆನೆಸ್ಕೊಂಡ ತಕ್ಷಣ ದುಃಖ ಆಗುತ್ತೆ ಅಂತ ಅರ್ಥ ಅಲ್ಲ. ದುಃಖ ಅನುಭವ ಬೇರೆ, ದುಃಖದ ಜ್ಞಾನ ಬೇರೆ, ಡಿಫ್ರೆನ್ಸ್ ಗೊತ್ತಾಗಲಿ. ದುಃಖದ ಅನುಭವದಲ್ಲಿ ಏನಿದೆ? ದುಃಖ. ದುಃಖದ ಜ್ಞಾನದಲ್ಲಿ ಏನಿಲ್ಲ? ದುಃಖ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ದೇವರಿದ್ದಾನೆ, ನಾವೆಲ್ಲ ದುಃಖ ಪಡೋ ದೇವ್ರಿಗೆ ಗೊತ್ತಾಗುತ್ತೋ ಇಲ್ವೋ? ಗೊತ್ತಾಗೋದಿಲ್ಲ ಅಂತ ಏನರ್ಥ? ಅಜ್ಞಾನಿ ದೇವರು ಆಗಿದ್ರೆ ನಾವು ದೇವರಿಗೇನು ಗೊತ್ತು, ನಮ್ಗೆ ಕಷ್ಟ ಏನೋ ಹೇಳ್ತಾನೆ, ನಮ್ಮ ಅನುಭವಿಸಿ ಗೊತ್ತಾಗತ್ತೋ ಅಂತ ಹೇಳುವ. ದೇವರಿಗೆ ಜ್ಞಾನ ಇಲ್ಲ ಅಂತ ಆಯ್ತು. ಜ್ಞಾನ ಇದೆ ದುಃಖ ಬರಲಿ ಅಂದರೆ ದುಃಖ ಬರೋದಿಲ್ಲ. ಒಂದು ಬಡತನದ ದುಃಖ ನಮ್ಗೆ ಅರ್ಥ ಆದರೆ ನಾವು ಬಡವರು ಅಂತ ಅರ್ಥ ಆಗಲಿಲ್ಲ. ಅರ್ಥ ಆಯ್ತಾ? ಕಾಲಿಲ್ದವನು ಹೋಗ್ತಾ ಇರ್ತಾನೆ, ಅಯ್ಯೋಪ್ಪ ದುಃಖ ಅದ, ಕಾಲು ಮುರ್ಕೋಬೇಕಾಗಿಲ್ಲ ಅದಕ್ಕೆ. ಅರ್ಥ ಆಯ್ತಾ ಇಲ್ಲ? ದುಃಖ ಅರ್ಥ ಮಾಡ್ಕೋಬೇಕಾದ್ರೆ ತಿಳುವಳಿಕೆ ಇದ್ದರೆ ಸಾಕೆ ಹೊರತು ಅನುಭವ ಬೇಕಿಲ್ಲ. ಅದಕ್ಕೆ ಟೀಕಾರಾಯರು ಬೆಳೀತಾರೆ, ಯುವಕರು ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತ. ವೈರಾಗ್ಯ ಬರಬೇಕಾದ್ರೆ ನೀವೇ ಅನುಭವಿಸಿ ಬರಬೇಕಾಗಿಲ್ಲ, ಇನ್ನೊಬ್ಬರ ದುಃಖ ಅನುಭವ ನೋಡಿ ಜ್ಞಾನ ಬಂದರೂ ವೈರಾಗ್ಯ ಬರುತ್ತೆ ಅಂತ ಹೇಳ್ತಾ. ಆದ್ದರಿಂದ ಇವ್ರ ವಾದ ಎಲ್ಲ ಹೊರಟೋಯ್ತು. ಈಗ ಮುಕ್ತರು ಸಂಸಾರದಲ್ಲಿ ಜ್ಞಾಪಿಸಿಕೊಂಡು ಸಂತೋಷ ಪಡ್ತಾರೆ, ಮುಂದೆ ಬಾಕಿ ಕೋಟ್ ಮಾಡ್ತಾರೆ ಅದನ್ನು. ಆ ಜನ್ಮ ಮರಣಂ ಸ್ಮೃತ್ವ ಮುಕ್ತಾಹ ಸುಖಭವಾಪ್ನೇಯೋ ಅಂತ ಹೇಳ್ತಾರೆ. ಇವ್ರ ಪ್ರಕಾರ ದುಃಖ ಆದರೂ ಸುಖ ಪಡ್ತಾರೆ, ಅದು ಭಾಳ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾರೆ. ಯದಿ ತತ್ರೈವ ವಿಜ್ಞಾನಿ ವರ್ತಂತೆ ಯತಯ ಪರೇ ಪೂರ್ವಂ ಸಿದ್ಧಿ ಇನ್ನು ತುಂಬ ಇದೆ, ನಾಲ್ಕು ಗಂಟೆ ಮಾಡ ಅದು ಸರಿಯಾಗಿ ತಿಳ್ಕೋಬೇಕು. ಮಧ್ಯೆ ಮಧ್ಯೆ ಅಂತ ವಿಷಯ ಬಂದಾಗ ಉಳಿದ ಮತಗಳು ಎಷ್ಟು ತಪ್ಪು ಅನ್ನೋದನ್ನು ಗಟ್ಟಿ ಮಾಡಿಕೊಡ್ತಾರೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಢ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ.